वंदे ब्रह्मरुद्रेन्द्रवन्वित स्वान्तस्थान्तशय्याय पूर्णज्ञानरसरणसे उत्तुङ्गवत्तरङ्गाय मध्वदुग्धार्थये नमः। गुरुमकुलगुणज्ञम् सद्गुणैकाशुवासम् समदमपरिनिष्ठम् सत्त्वनिष्ठम् बलिष्ठम् सकलसुजनचित्तम् नित्यनिर्भूतकर्तम् अयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजराजपदद्वन्द्वारिजासक्तमानसान् विश्वप्रियगुरुम् वन्दे मन्दोऽहम् धीमिकृत्तये सत्यम् सत्यम् पुनः सत्यम् विष्णुतीर्थप्रकारतः सर्वे कामा भवन्त्येव सर्वतो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमदीप्तम् वन्दे कवीश्वरम् श्रीगुरुभ्यो नमः। हरिः ओम् ओम् जन्माद्यस्य यतोऽन्वयादितरदत्तार्थेष्वविघ्नस्वराट् ब्रह्मरजायादिकवये मुह्यन्तियम् सूरयः तेजो वारिमृदाम् यथा विनिमयो यत्तर्गोमृता धाम्ना स्वेन सदा निरस्तभ्रतम् सत्यम् परम् धीमहि श्रीगुरुभ्यो नमः। हरिः ओम् कविगळु मत्तु हरि एम्बवरु ಇಬ್ಬರೂ ಕೂಡ ಭಗವತ್ತತ್ವವನ್ನ ತಿಳಿಯಲಿಕ್ಕೆ ಬೇಕಾಗಿರತಕ್ಕಂಥ ಮೊದಲನೆಯ ಭಾಗವತ ಧರ್ಮ ಕಾಯೇನ ವಾಚ ಮನಸೇಂದ್ರಿಯ ಇರುವ ಎನ್ನುವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕಾದ ರೀತಿಗಳನ್ನೆಲ್ಲ ತಿಳಿಸಿಕೊಟ್ರು. ಹರಿ ಎನ್ನುವರು ಭಾಗವತ ಧರ್ಮಾನುಷ್ಠಾನ ಮಾಡಿದರೆ ಭಕ್ತಿ ಬಂದರೆ ಆ ಭಕ್ತಿಯ ಲಕ್ಷಣಗಳು ಭಕ್ತರಲ್ಲಿ ಕಾಣುವಂತ ಅವರ ಒಳಗೆ ಅವರಿಗೆ ಬರುವಂತ ವಿಶೇಷವಾದ ಲಕ್ಷಣಗಳನ್ನು ತಿಳಿಸಿಕೊಟ್ರು. ನಂತರ ಮೂರನೆಯವರು ಅಂತರಿಕ್ಷ ಅವರನ್ನ ಕುರಿತು ಕೇಳ್ತಾ ಇದ್ದಾರೆ. ಸ್ವಾಮಿ ಪರಸ್ಪ ವಿಷ್ಣೋಹ ಈಶಸ್ಯ ಮಾಯಿನಾಮಪಿ ಮೋಹಿನೀ ಮಾಯಾಂ ವೇದಿತುಮಿಚ್ಛಾಮಃ ಭಗವಂತಃ ಬೃಹಂತುನಃ. ಸ್ವಾಮಿ ನೀವು ನನಗೆ ದೇವರ ಮಾಯೆಯನ್ನು ಕುರಿತು ತಿಳಿಸಿಕೊಡಿ, ಮಾಯೆಯನ್ನು ಗೆಲ್ಲುವ ಉಪಾಯಗಳೇನು ಅಲ್ಲಿ ಹೇಳುತ್ತಾ ಇದ್ದಾರೆ. ಭಗವಂತ ವಿಶೇಷವಾಗಿ ತನ್ನ ರೂಪಗಳನ್ನು ಅನೇಕ ವಿಧವಾಗಿ ವಿಭಜನೆ ಮಾಡಿ 24 ತತ್ವಗಳನ್ನು ಸೃಷ್ಟಿ ಮಾಡಿ ಆ 24 ತತ್ವಗಳ ಮೂಲಕ ನಮಗೆ ಹೊರಗಿನ ಶರೀರಗಳನ್ನು ಕೊಟ್ಟು ನಮ್ಮದೇ ಆದ ಲಿಂಗ ಶರೀರವನ್ನ ಭೇದನ ಮಾಡಲಿಕ್ಕೆ ಇಚ್ಛೆಯನ್ನು ಪಟ್ಟ, ಇದನ್ನೇ ಮಾಯಾ ಅಂತ ಕರೀತಾರೆ. ದೇವರ ಇಚ್ಛಾ ದೇವರ ಮಾಯ ಎರಡೂ ಒಂದೇ. ಇಲ್ಲಿ ಹೇಳ್ತಾ ಇದ್ದಾರೆ ಇಚ್ಛಂ ಕರ್ಮ ಗತೀಹಿ ಗಚ್ಚನ್ ಬಹು ಅಭದ್ರಾವಹ ಪುಮಾನ್ ಆಭೂತ ಸಂಪ್ಲವಾದ ಪ್ರಳಯವು ಅಷ್ಟುತೆ ಅವಶಃ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಏನು ಏನು ವಿಶೇಷವಾಗಿ ಕರ್ಮಾಣಿ ಕರ್ಮ ಬಿಟ್ಕೊಡುವನ್ ಸರಿಮೆತ್ತಾನಿ ದೇಹವೃತ್ತು. ಭಗವಂತ ನಮ್ಮದೇ ಆದ ಲಿಂಗ ದೇಹವನ್ನು ಒಡೆದು ಹಾಕಲಿಕ್ಕೆ ಆ ಲಿಂಗ ದೇಹದ ಲಕ್ಷಣಗಳಾದ ಅವಿದ್ಯಾ ಕಾಮ ಕರ್ಮ ಈ ಮೂರನ್ನು ಕೂಡ ಹೊರಗೆ ಹಾಕ್ತಾ ಬರ್ತಾನೆ ಕರ್ಮಗಳ ಮೂಲಕ. ಆ ಕರ್ಮಬಂಧದಲ್ಲಿ ಸಿಕ್ಕಿ ಹಾಕೊಂಡಿರುವಂತಹ ಜೀವ ಮೇಲ್ನೋಟಕ್ಕೆ ಸಿಕ್ಕಿ ಹಾಕೊಂಡು ಒದ್ದಾಡುವುದು, ಒಳನೋಟಕ್ಕೆ ಭಗವಂತನೇ ಇವನ ಒಳಗಿರತಕ್ಕಂತಹ ಲಿಂಗ ದೇಹದ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಚೂರು 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 ಆ ಕೊಳಕನ್ನು ಹೊರಬಿಡತಾ ಶುದ್ಧಿ ಮಾಡುವ ಕಾರ್ಯಕ್ರಮವೇ ಸಂಸಾರ ಅಂದರು. ಹಾಗಾದರೆ ಭಗವಂತ ನಮ್ಮ ನಮ್ಮ ವಿಶೇಷವಾಗಿರತಕ್ಕಂಥ ಕರ್ಮಗಳ ಅನುಸಾರವಾಗಿ ತಾನೇ ವಿಶೇಷವಾಗಿ ಇಚ್ಛಾಪಟ್ಟು ನಮ್ಮನ್ನ ಸೃಷ್ಟಿಗೆ ತಂದು ನಮ್ಮಿಂದ ಪುಣ್ಯ ಪಾಪ ಕಾರ್ಯಗಳನ್ನ ದೇವದೈತ್ಯರ ಮೂಲಕ ಮಾಡಿಸಿ ಬಿಡಲಾಗಿದ್ದಾನಲ್ಲ, ಇದನ್ನೇ ಮಾಯಾ ಅಥವಾ ಇಚ್ಛಾ ಅಂದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಮಾಯೆಯನ್ನು ಗೆಲ್ಲುವ ಉಪಾಯ ಏನು? ದೇವರ ಇಚ್ಛೆಯನ್ನು ಗೆಲ್ಲುವುದ ಅಂದರೆ ಇಲ್ಲ, ದೇವರ ಅನುಗ್ರಹ ಪಡೆಯುವ ಮೂಲಕ ಈ ಸಂಸಾರದಿಂದ ಪಾರಾಗುವ ಉಪಾಯ ಯಾವುದು ಅಂದರೆ ಅವಾಗ ಹೇಳ್ತಾ ಇದ್ದಾರೆ, ಅಯ್ಯ ಈ ಸಂಸಾರವನ್ನ ಗೆಲ್ಲಬೇಕಾದರೆ ಮೊದಲು ಗುರುಗಳ ಶರಣಾಗತರಾಗಬೇಕು. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇಚ ನಿಷ್ಣಾತಂ. ವಿಶೇಷವಾಗಿ ಶಾಸ್ತ್ರದಲ್ಲಿ ನಿಷ್ಣಾತರಾಗಿರಬೇಕು, ಹಾಗೆ ಭಗವತತ್ವದ ಪರಿಚಯ ಅನುಭವವೂ ಆಗಿರಬೇಕು. ಎರಡರೂ ಎರಡು ರೀತಿಯಲ್ಲಿ ಕೂಡ ನಿಷ್ಣಾತರಾದಂಥವರನ್ನ ಚೆನ್ನಾಗಿ ಗುರುಗಳ ಶರಣಾಗತನಾಗಬೇಕು. ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರು ಆತ್ಮ ದೈವತ. ಆ ಗುರುಗಳಿಂದ ಭಾಗವತ ಧರ್ಮಗಳನ್ನ ಶಿಕ್ಷಾ ಪಡೆಯಬೇಕಂತೆ. ನೋಡಿ, ಬರೀ ಕೇಳುವುದಲ್ಲ, ಪ್ರವಚನ ಕೇಳುವುದಲ್ಲ, ನೀವು ಸತ್ಯವನ್ನ ತಂದುಕೊಳ್ಳಿ, ಶೌಚವನ್ನ ಮಾಡಿ, ಹಾಗಲ್ಲ ಹೀಗೆ ಮಾಡಿ ಅಂತ ಅವರ ಮೂಲಕ ಟ್ರೈನಿಂಗ್ ಆಗಬೇಕು ಅಂತ ಹೇಳ್ತಾ ಇದೆ, ಶಿಕ್ಷಾ ಪಡಬೇಕಂತೆ. ಈ ವಿಷಯ ನೋಡಿದಾಗ ಒಬ್ಬ ಮಹಾನುಭಾವರು ಐಕೂರು ನರಸಿಂಹಾಚಾರ್ಯರು ಅಂತ, ಐಕೂರು ನರಸಿಂಹಾಚಾರ್ಯರು ಅವರು ಶಿಷ್ಯರು ಎಲ್ಲೋ ಇರ್ತಾ ಇದ್ರು. ಅವರೆಲ್ಲರೂ ಕೂಡ ಶಿಷ್ಯರಿಗೆ ತಾವು ಇದ್ದ ಕಡೆಯಿಂದಲೇನೆ ಪತ್ರಗಳ ಮೂಲಕ ಶಿಕ್ಷಾ ಕೊಡ್ತಾ ಇದ್ರು ಅವರಿಗೆ. ಹೇಗೆ ನೀವು ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳುವುದಲ್ಲ, ಅದು ನಾವು ಕೊಡ್ಬೋದು, ನೆಟ್ಟಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಕೊಡ್ಬೋದು, ಹೌದಲ್ವ, ಇಲ್ಲಿದೆ ಅಲ್ಲಿದೆ ಅಂತ ಹೇಳಿ ಅಲ್ಲ. ಆಗಿನ ಕಾಲದಲ್ಲಿ ಯಾವ ಫೆಸಿಲಿಟಿ ಇದ್ದಿಲ್ಲ, ಬರೇ ಪತ್ರ ಮಾತ್ರ ಇತ್ತು. ಆದರೆ ಅವರ ಪತ್ರಗಳು ಈಗ ಪ್ರಿಂಟ್ ಮಾಡಿಸಿದ್ದಾರೆ, ಪುಸ್ತಕವು ಸಿಗುತ್ತೆ. ಆ ಪತ್ರಗಳನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಕೂತವರಿಗೆ ಯಾವುದೋ ಊರಲ್ಲಿರುವ ಶಿಷ್ಯ ಯಾವ ಭಾಗವತ ಧರ್ಮ ಅನುಷ್ಠಾನ ಮಾಡುತ್ತಾ ಇದ್ದಾನೋ ಗೊತ್ತಾಗ್ತಾ ಇದೆ. ಇಲ್ಲಿ ಕೂತವರಿಗೆ ಅಲ್ಲಿ ಯಾವ ತಮ್ಮ ಶಿಷ್ಯ ಏನ್ ಮಾಡುತ್ತಾ ಇದ್ದಾನೋ ಗೊತ್ತಾಗ್ತಾ ಇದೆ. ಪತ್ರ ಬರೀತಾ ಇದ್ದಾರೆ, ನೀನು ಇಂಥ ಭಾಗವತ ಧರ್ಮ ಅನುಷ್ಠಾನ ಮಾಡುತ್ತಾ ಇದ್ದೀಯ, ನಿನಗೆ ಇಂಥ ಸಂಶಯ ಬರ್ತಾ ಇದೆ, ಅದಕ್ಕೆ ಅದು ಪೂರ್ಣ ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಇದು ಪರಿಹಾರ ಮಾಡು, ಸರಿ ಹೋಗುತ್ತೆ. ಶಿಷ್ಯ ಬರೀಬೇಕು, ಗುರುಗಳೇ ನೀವು ಹೇಳಿದ್ದು ಸತ್ಯ, ನಾನು ನಿಮ್ಮನ್ನ ಕಲತಾಗ ಒಂದು ಭಾಗವತ ಧರ್ಮ ಅನುಷ್ಠಾನ ಕೆಡತಾ ಇದ್ದೆ, ನಿಮ್ಮ ಒಂದು ವಿಶೇಷವಾದ ವಿಚಾರದಿಂದಾಗಿ ನನ್ನ ತಲೆಯಲ್ಲಿ ಸಂಶಯ ಪರಿಹಾರ ಆಗಿ ಅದು ಅನುಷ್ಠಾನಕ್ಕೆ ಬಂತು, ಹೊಸದು ಇಟ್ಟಿದ್ದೆ ಅದು ನಿಮಗೆ ಗೊತ್ತಾಯಿತು, ಹೊಸ ಧರ್ಮ ನಾನು ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೆ ಅದು ನಿಮಗೆ ಗೊತ್ತಾಗಿ ನೀವು ನನಗೆ ಮನಸ್ಸಿನಲ್ಲಿ ಬರುವ ಸಂಶಯಗಳನ್ನ ನೀವು ತಿಳ್ಕೊಂಡು ಉತ್ತರ ಕೊಟ್ಟಿದ್ದೀರಾ, ಅನುಷ್ಠಾನಕ್ಕಿಟ್ಟಿದ್ದೇನೆ, ಸುಗಮವಾಗಿದೆ. ಇದನ್ನ ಹೇಳ್ತಾರೆ ಶಿಕ್ಷಾ ಅಂತ. ಗುರುಗಳಿಗೆ ಶಿಷ್ಯರ ತಲೆಯಲ್ಲಿ ಹೊಕ್ಕು ನೋಡುವ ತಾಕತ್ತು, ಶಿಷ್ಯರಿಗೆ ಗುರುಗಳ ತಾಕತ್ತಿನ ಪರಿಚಯ, ಎರಡೂ ಇದ್ದಾಗ ಸುಗಮ ಆಗಿಬಿಡುತ್ತೆ. ಶಿಕ್ಷೇತ್ ಗುರು ಆತ್ಮದೈವತಃ, ಗುರು ಆತ್ಮದೈವತಃ ಅಂದ್ರೆ ಗುರುಗಳಲ್ಲೇ ತನ್ನ ಬಿಂಬರೂಪವನ್ನ ನೋಡತಾ ಇರ್ತಾನೆ ಶಿಷ್ಯ. ನನ್ನ ಸ್ವಾಮಿಯೇ ಗುರುಗಳಲ್ಲಿ ನಿಂತು ಶಿಕ್ಷಾ ಕೊಡತಾ ಇದ್ದಾನೆ ಎಂಬ ಎಚ್ಚರ ಇರುತ್ತೆ. ಅವಾಗೇನಾಗುತ್ತೆ ಅಂದರೆ ಇವನಿಗೆ ಶಿಷ್ಯನಿಗೆ ಮೊದಲು ಬರುವ ಧರ್ಮ ಯಾವುದು ಅಂದ್ರೆ ಆಯಯ ಅನುವೃತ್ಯಾಚ. ಕಪಟವಿಲ್ಲದೆ ಇರ್ತಾನೆ ಶಿಷ್ಯ. ಶಿಷ್ಯನ ಮೊದಲು ಲಕ್ಷಣ ಕಪಟ ಇರಬಾರದು. ಅನುವೃತ್ಯ, ಗುರುಗಳು ಏನು ಹೇಳಿದರೆ ಅನುಸರಿಸಿ ವೃತ್ತಿ ಇವನಿರುತ್ತೆ. ಅನುವೃತ್ಯಾಚ, ಗುರುಗಳ ಸೇವಾ ಮಾಡಿದರೆ ತುಷ್ಯೇತ್, ಗುರು ಅಂತರ್ಯಾಮಿ ಸಂತೋಷ ಪಡ್ತಾನಂತೆ. ಯಾರು ಆತ್ಮ, ಆತ್ಮದು ಹರಿ, ತನ್ನನ್ನೇ ಕೊಟ್ಟು ಬಿಡುವ ಸ್ವಾಮಿ ತೃಪ್ತನಾಗ್ತಾನೆ ಗುರು ಅಂತರ್ಯಾಮಿ. ಇನ್ನೇನು ಗುರುಗಳ ಅಂತರ್ಯಾಮಿ ಅನುಗ್ರಹ ಮಾಡಿದರೆ ಬಾರದಿರುವುದೇನಯ್ಯ ಅಂತ ಹೇಳ್ತಾ ಇದ್ದಾರೆ.
ಹಾಗಾದರೆ ಭಾಗವತ ಧರ್ಮಗಳು ಮೊದಲು ಪ್ರಧಾನ ಧರ್ಮ ಸರಳ ಕರ್ಮ ಸಮರ್ಪಣ ಭಕ್ತಿ ಪೂರ್ವಕ ಅದನ್ನು ಹೇಳಿ ಅದು ಬರಲಿಕ್ಕೆ ಈ ಎಲ್ಲ ಕಾರಣವಿದೆ ಈ ಪಟ್ಟಿ ಕೆಳಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸರ್ವತೋ ಮನಸ ಸಂಗಮ್ ಆದವು ಸಂಗಮಕ್ಕೆ ಸಾಧಿಸು ಎಲ್ಲಾ ಕಡೆ ಸಂಘ ಮನಸ್ಸಿನ ಸಂಘ ಅಂತ ಬರ್ತಾ ಇದೆ. ಆ ಅಂತನ್ನ ತೆಗೆದು ಮನಸ್ಸಿಗೆ ಅಂತ ಮೂರು ಲಕ್ಷಣ ಹೇಗೆ ಎಣ್ಣೆಗೆ ಪಸೆ ಜಿಡ್ಡು ಅದು ಲಕ್ಷಣ ಅಂಟುಕೊಳ್ಳುತ್ತದೆ ಅದನ್ನು ಬಿಡಿಸಲಿಕ್ಕೆ ನಮಗೆ ಆಗಲ್ಲ. ಮನಸ್ಸಿಗೂ ಅಂಟೇ ಲಕ್ಷಣ. ಅದಕ್ಕೆ ಹೇಳಿದ್ರು ಆ ಮನಸ್ಸಿನ ಅಂಟನ್ನ ತೆಗೆಯಲಿಕ್ಕೆ ಹೋಗ್ಬೇಡಿ, ಉಪಯೋಗ ಆಗುತ್ತದೋ ಆ ಅಂಟು ಬೇರೆ ಕಡೆ ಇಟ್ಟುಬಿಡಿ. ಇದು ಎಲ್ಲಿ ಬೇಡವೋ ಅಲ್ಲಿ ಅಂಟುಕೊಳ್ತಾ ಇದೆ, ಅದನ್ನು ತೆಗೀರಿ. ಮನಸ್ಸನ್ನ ಗಟ್ಟಿಯಾಗಿ ಅಂಟುಕೊಳ್ಳುವಂತೆ ಸಾಧುಗಳಲ್ಲಿ ಇಟ್ಟುಬಿಡಿ. ಸಾಧುಗಳಲ್ಲಿ ಸಂಘ ಬರಲಿ ಮನಸ್ಸಿನದು, ಅಲ್ಲಿ ಉಪಯೋಗ ಆಗುತ್ತೆ. ಇನ್ನ ದಯಾ ಮೈತ್ರಿಯಂ ಪ್ರಕ್ಷಯಂಚ, ವಿಶೇಷವಾಗಿ ದಯೆಯನ್ನು ತಮಕ್ಕಿಂತ ಚಿಕ್ಕವರಲ್ಲಿ ದಯ, ಸಮಾನರಲ್ಲಿ ಮೈತ್ರಿ, ದೊಡ್ಡವರಲ್ಲಿ ತಲೆಬಾಗಿರುವುದು ಇವೆಲ್ಲವೂ ಕೂಡ ಚೆನ್ನಾಗಿ ಬರಬೇಕು. ಶೌಚ ತಪಸ್ಸು ತಿತಿಕ್ಷಾ ಮೌನ ಸ್ವಾಧ್ಯಾಯ ಆರ್ಜವ ಇವೆಲ್ಲ ನಿನ್ನ ಹೇಳಿದ್ರು, ವಿಶೇಷವಾಗಿ ನೋಡಿದ್ರು. ಇವೆಲ್ಲವನ್ನು ಕೂಡ ನಾವು ಪಡೆಯಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮತ್ತು ಹೇಳ್ತಾ ಇದ್ದಾರೆ ಈ ನಾರಾಯಣ ಎಲ್ಲಾ ಕಡೆ ಇದ್ದಾನಲ್ಲವ. ಭಗವಂತ ಅಂದರೆ ಏನು? ಹರಿಯ ನಿಷ್ಠೆ ಅಂದ್ರೆ ನಿಷ್ಠಾನ್ ಅರ್ಹತ ನೋ ಭಕ್ತು. ಸ್ವಾಮಿ ಅಂದ್ರೆ ಭಗವಂತ ಅಂದರೆ ಪ್ಲೀಸ್ ಡಿಫೈನ್ ಅಂತ ಹೇಳ್ತಾ ಇದ್ದಾರೆ. ದೇವರು ಅಂದ್ರೆ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಚಿತ್ತುದ್ಭವ ಪ್ರಳಯ ಹೇತು ಅಹೇತು ರಸ್ಯ ಯಶಪ್ಪ ಜಾಗರ ಸುಶುಪ್ತಿ ಭವಿಷ್ಯ ದೇಹೇಂದ್ರಯಾಸು ಹೃದಯಾನಿ ಚರಂತಿ ಏನ ಸಂಜೀವಿತಾನಿ ತದವೈರಿ ಪರಂ ನರೇಂದ್ರ. ಯಾವನಿಂದ ಸೃಷ್ಟಿ ಸ್ಥಿತಿ ಸಂಹಾರಗಳಾಗ್ತಾ ಇವೆಯೋ, ಯಾವನು ಜಗತ್ತಿಗೆ ನಿಮಿತ್ತ ಕಾರಣನೋ, ಯಾವನು ಉಪಾದಾನ ಕಾರಣ ಅಲ್ಲವೋ. ಉಪಾದಾನ ಕಾರಣ ಅಂದ್ರೆ ಗಡಿಗೆಗೆ ಮಣ್ಣು ಉಪಾದಾನ, ಮಣ್ಣೇ ಗಡಿಗೆ ಆದದ್ದು. ಆ ರೀತಿಯಾಗಿ ದೇವರಲ್ಲ, ಕೆಲವರು ಹೇಳ್ತಾರೆ ದೇವರೇ ಜಗತ್ತಾದದ್ದು, ಮಣ್ಣು ಮಡಿಕೆ ಆದಂತೆ ಅಂತ ಹೇಳ್ತಾರೆ. ಹಾಗಲ್ಲ. ಇನ್ನ ಸ್ವಪ್ನ ಜಾಗರ ದುಶಕ್ತಿಗಳಲ್ಲಿ ನಮ್ಮ ಜೊತೆಗೆ ಇರುವವ, ಒಳಗೂ ಇರುವವ ಹೊರಗೂ ಇರುವವ, ಯಾವನ ಆಶ್ರಯಿಸಿ ನಮ್ಮ ದೇಹ ಇಂದ್ರಿಯಗಳು ಪ್ರಾಣಗಳು ಹೃದಯ ಎಲ್ಲವೂ ಕೂಡ ಸಂಜೀವಿತಾನಿ ಚರಂತಿ. ಯಾವನಿದ್ದರೆ ಎಲ್ಲವೂ ಬದುಕಿ ನಡೆಯಾಡುತ್ತಾ ಇರ್ತೇವೋ ಅಂತ ಅವನೇ ದೇವರು. ಅಂದರೆ ಯಾವನಿಲ್ಲದಿದ್ದರೆ ನೀನು ಇರಲಿಕ್ಕೆ ಸಾಧ್ಯವಿಲ್ಲವೋ ಅವನೇ ದೇವ. ಹೌದಾ? ಹಾಗಾದ್ರೆ ದೇವರ ಕುರಿತು ಸ್ವಲ್ಪ ಪೂರ್ಣವಾಗಿ ತಿಳಿಸಿಕೊಟ್ಟು ಬಿಡಿ ಅಂದ್ರೆ ಪೂರ್ಣವಾಗಿ ತಿಳಿಸಲಿಕ್ಕೆ ನೈನಂ ಮನೋವಿಷತಿ ವಾ ಅಂತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿಚ ಯಥಾಲಮರ್ಪಿತ ಸ್ವಾ. ಈತನ್ನ ತಿಳಿಸಿಕೊಳ್ಳಿಕ್ಕೆ, ಭಗವಂತನ ತಿಳಿಸಿಕೊಳ್ಳಿಕ್ಕೆ ಮನಸ್ಸಿಗೂ ಆಗಲ್ಲ, ವಾಕ್ಯಗೂ ಆಗಲ್ಲ, ಇಂದ್ರಿಯಗಳಿಗೂ ಆಗಲ್ಲ, ಸದಭಿಮಾನಿ ದೇವತೆಗಳಿಗೂ ಆಗಲ್ಲ. ಎಲ್ಲ ಹೇಳ್ತಾ ಇದ್ದಾರಲ್ಲ ಸಾಕಲ್ಯೇನ ಆಗಲ್ಲ ಅಂತರ್ಥ. ದೇವರನ್ನ ಈ ಆಗಲ್ಲ ಅನ್ನೋ ಶಬ್ದ ಇಟ್ಕೊಂಡು ಅದ್ವೈತಿಗಳು ಏನು ಮಾಡಿದ್ರು, ದೇವರನ್ನ ತಿಳಿಸಲಿಕ್ಕೆ ಪೂರ್ತಿ ಆಗಲ್ಲ ಅಂದ್ರು. ಅದಕ್ಕೆ ಆಚಾರ್ಯರು ಹೇಳಿದ್ರು ಚೂರು ಚೂರು ಗೊತ್ತಾಗತ್ತಯ್ಯ, ಪೂರ್ಣ ಗೊತ್ತಾಗಲ್ಲ ಅಂತ ಅರ್ಥ ಅಲ್ಲ, ಪೂರ್ಣವಾಗಿ ಗೊತ್ತಾಗಲ್ಲ ಅಷ್ಟೆ. ಸಾಕಲ್ಯನೇ ಗೊತ್ತಾಗಲ್ಲ, ಚೂರು ಚೂರು ಗೊತ್ತಾಗ್ತಾನೆ, ಗೊತ್ತೇ ಆಗದೆ ಇಲ್ಲ ಗೊತ್ತಾಗ್ತಾನೆ. ಎಷ್ಟು ನಮಗೆ ಏಟಕ್ಕೂ ಅಷ್ಟು ಗೊತ್ತಾಗ್ತಾನೆ ಅದು ಹೇಳ್ತಾ ಇದ್ದಾರೆ. ಇನ್ನ ನಾಸೌ ಗಜಾನ ನವರಿಷ್ಯತಿ ನೈವ ದೇಶವು ನಕ್ಷೀಯೇ ಸಚ ನವಿದ್ದರಿ ಚಾರಿನಾಹಿ. ಇವ ಎಲ್ಲಾ ಕಡೆ ಇರ್ತಾನೆ, ಇವನನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಶಸ್ತ್ರಾಸ್ತ್ರಗಳಿಗೆ ಇವನನ್ನ ಛೇದನ ಮಾಡುವ ತಾಕತ್ತಿಲ್ಲ. ಇವನು ಹುಟ್ಟಲ್ಲ, ಇವನು ಸಾಯಲ್ಲ, ಇವ ವೃದ್ಧಿ ಇಲ್ಲ, ಇವನಿಗೆ ಕ್ಷಯವೂ ಇಲ್ಲ. ಅಷ್ಟೇ ಅಲ್ಲ, ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಏಕಪ್ರಕಾರ ಇದ್ದಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಯರಿಸಿ ಅಬ್ಜನಾಭ ಚರಣೆ ಭಗವಂತ ಪದಾರವೆಂದವನ್ನ ಯಾರ ಮನಸ್ಸು ಚೆನ್ನಾಗಿ ಚಿಂತನೆ ಮಾಡುತ್ತೋ, ಚೇತೋ ಮಲಾನಿ ಯುಗಮೇದ ಗುಣಕರ್ಮದಾನಿ, ಗುಣಕರ್ಮಗಳಿಂದ ನಾನಾ ರೀತಿಯಾದ ಕರ್ಮದ ಪ್ರವಾಹದಲ್ಲಿ ನಮ್ಮ ಮನಸ್ಸು ನಾನಾ ಕಲ್ಮಶಗಳನ್ನು ಪಡೆದಿದ್ದಾಗ ಆ ಮನಸ್ಸಿನ ಕಲ್ಮಶಗಳನ್ನು ಕೊಚ್ಚಿ ಹಾಕುವ ದೊಡ್ಡ ವಜ್ರಾಯುಧವೇ ದೇವರ ಪಾದದ ಚಿಂತನೆ. ಇದು ತಿಳಿದು ಮಾಡಿ ಎಂದರು. ಅಂತ ದೇವರ ವಿಶೇಷವಾದ ಅಪರೂಪವಾದ ನಾರಾಯಣ ಚಿತ್ರಣವನ್ನು ಕೊಟ್ಟು ನಂತರ ನೇಮಿ ರಾಜ ಕೇಳುತ್ತಾ ಇದ್ದಾರೆ, ನೇಮಿ ಮಹಾರಾಜ ಜಯಂತಿಯರನ್ನ, ಕರ್ಮಯೋಗಂ ಮದನ ಪುರುಷವ ಏನ ಸಂಸ್ಕೃತ ಇದು ಏಹಾಸು ಕರ್ಮಾಣಿ ನೈಷ್ಕರ್ಮ್ಯಂ ಬಿಂದದೇ ಪರ. ಅವಾಗೆ ಹೇಳುತ್ತಾ ಇದ್ದಾರೆ, ಕರ್ಮಯೋಗವನ್ನು ತಿಳಿಸಿಕೊಡಿ. ಜ್ಞಾನಯೋಗ ಕರ್ಮಯೋಗ ಅಂತ ಎರಡಿವೆ. ಕರ್ಮಯೋಗವನ್ನು ತಿಳಿಸಿಕೊಡಿ. ಕರ್ಮಯೋಗವನ್ನು ತಿಳ್ಕೊಂಡ್ರೆ ಪುರುಷ ಸಂಸ್ಕಾರವಂತನಾಗ್ತಾನೆ. ಅದರಿಂದ ವಿಧೂಯ ಇಹ ಆಶು ಕರ್ಮಾಣಿ, ತನ್ನ ಪಾಪ ಕರ್ಮಗಳನ್ನೆಲ್ಲ ಕೊಚ್ಚಿ ಹಾಕಿ ನೈಷ್ಕರ್ಮ್ಯ ಭಗವಂತ ಪದಾರವಿಂದವನ್ನು ಮಾತ್ರ ಚಿಂತನೆ ಮಾಡುವ ರೀತಿಯಲ್ಲಿ ಮನಸ್ಸು ಇದ್ದು ಬಿಡುತ್ತೆ. ಅದನ್ನ ನನಗೆ ತಿಳಿಸಿಕೊಡಿ ಕರ್ಮಯೋಗ ಪ್ರಧಾನ. ಅವಾಗೆ ಹೇಳ್ತಾ ಇದ್ದಾರೆ, ಅಪ್ಪ ಕರ್ಮದ ಗತಿ ಗಹನವಾದ್ದು, ಆದರೆ ಹೇಳ್ತೇನೆ ಕರ್ಮ ಅಕರ್ಮ ವಿಕರ್ಮೇತಿ ವೇದವಾದ. ಕರ್ಮ ಮೂರು ರೀತಿ, ಕರ್ಮ ಅಕರ್ಮ ವಿಕರ್ಮ ಅಂತ. ಇದು ತುಂಬಾ ಆಯ್ತು, ನಮಗೆ ಅರ್ಥ ಆಗಲ್ಲ ಅಂದ್ರೆ ಹೇಳ್ತಾರೆ ವೇದ ಹೇಳಿದ್ದು ಕರ್ಮ, ವೇದ ಹೇಳಿದ್ದನ್ನ ಬಿಡುವುದು ಅಕರ್ಮ, ಅಂದ್ರೆ ಹೇಳಿದ್ದನ್ನ ಮಾಡದಿರುವುದು. ವಿಕರ್ಮ ಹೇಳದ್ದನ್ನೆಲ್ಲ ಮಾಡುವುದು, ವಿಪರೀತವಾಗಿ ಮಾಡುವುದು, ವೇದಕ್ಕೆ ವಿಪರೀತವಾಗಿ ಮಾಡುವುದು ವಿಕರ್ಮ. ಹೇಳಿದ್ದನ್ನ ಬಿಡುವುದು ಅಕರ್ಮ, ಹೇಳಿದ್ದನ್ನ ಮಾಡುವುದು ಕರ್ಮ ಅಂತ ಇಷ್ಟು ಹೇಳಿದ್ರು, ವಿಭಾಗ ಮಾಡಿಕೊಟ್ರು. ಇರೋದು ಗೃಹಸ್ಥಾಶ್ರಮದಲ್ಲಿ, ಅನುಷ್ಠಾನ ಸನ್ಯಾಸಾಶ್ರಮದ್ದು ಅದು ಹೇಳ್ತಾರೆ. ಅಲ್ಲಯ್ಯ, ಇರೋದು ಗೃಹಸ್ಥಾಶ್ರಮ, ಆ ಅನುಷ್ಠಾನವೆಲ್ಲ ಸನ್ಯಾಸಾಶ್ರಮದ್ದು ಮಾಡ್ತಾ ಇದ್ದೀಯಾ, ಇದು ವಿಕರ್ಮ ಆಯಿತು. ಬ್ರಹ್ಮಚಾರಿ ಆಗಿರ್ತಾರೆ, ಎಲ್ಲ ಗೃಹಸ್ಥರ ಅನುಷ್ಠಾನ ಮಾಡ್ತಾ ಇರ್ತಾರೆ. ಹೌದಾ? ಹೌದು. ಹೋಮ ಕೊಡ್ತಾರೆ, ಹೋಮಗಳು ಮಾಡ್ತಾರೆ, ವೈಷ್ಣವ ಮಾಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಬ್ರಹ್ಮಚಾರಿಗೆ ಅಗ್ನಿ ಕಾರ್ಯ ಬಿಟ್ಟು ಯಾವುದಕ್ಕೂ ಅಧಿಕಾರ ಇಲ್ಲ. ಮತ್ತೆ ಎಲ್ಲವೂ ವೈಷ್ಣವಗಳು ಮಾಡ್ತಾರೆ, ಏನು ಚಂಡಿಯಾಗೂ ಮಾಡ್ತಾರೆ, ಅಶ್ವಮೇಧಿಯಾಗೂ ಮಾಡಿಬಿಡ್ತಾ ಇರ್ತಾರೆ. ಮತ್ತೆ ಬ್ರಹ್ಮಚಾರಿಗಳಿಗೆ ಅಧಿಕಾರ ಉಂಟೋ? ಇದು ವಿಕರ್ಮ ಆಗುತ್ತೆ. ಯಾರಿಗೆ? ಬ್ರಹ್ಮಚಾರಿಗಳಿಗೆ. ಗೃಹಸ್ಥನಾಗಿದ್ದಾನೆ, ವೈಷ್ಣದೇವರು ಮಾಡ್ತಾ ಇಲ್ಲ, ಅಕರ್ಮ ವೇದೋಕ್ತ ಕರ್ಮ ಮಾಡ್ತಾ ಇಲ್ಲ, ಅಕರ್ಮ ಆಯಿತು. ಅಕರ್ಮ ವಿಕರ್ಮ, ಆದರೆ ಯಾರಿಗೆ ತಕ್ಕಂತ ಕರ್ಮ ಮಾಡುವುದು ಅದು ಕರ್ಮ, ವೇದೋಕ್ತವಾದ ಕರ್ಮ ಅಂದ್ರು. ಇಲ್ಲಿ ಹೇಳ್ತಾರೆ ವೇದ ಏನು ಮಾಡ್ತಾ ಇದೆ, ಕರ್ಮ ಮೋಕ್ಷಾಯ ಕರ್ಮಾಣಿ ಇದತ್ತೆ. ಕರ್ಮದಿಂದ ಬಿಡುಗಡೆ ಆಗ್ಲಿಕ್ಕೆ ಕರ್ಮವನ್ನೇ ಹೇಳುತ್ತೆ ನೋಡಯ್ಯ, ಇದೊಂದು ವಿಚಿತ್ರ ಅಂದ್ರು. ಆದರೆ ಸ್ವಲ್ಪ ಎಚ್ಚೆತ್ತು ನೋಡಿ, ಕರ್ಮದಿಂದ ಕರ್ಮದ ನಿರ್ಹಾರ ಆಗೋದಿಲ್ಲ ಅಂತಾರೆ. ಯಾಕೆ? ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತಾರೆ. ಆದ ಕಾರಣ ಹಾಗಂತ ಕರ್ಮ ಮಾಡದೆ ಬಿಡಬೇಡಿ, ಜ್ಞಾನಯುಕ್ತ ಕರ್ಮಾನುಷ್ಠಾನ ಮಾಡಿದರೆ ಆ ಕರ್ಮ ನಮ್ಮ ಪೂರ್ವ ಕರ್ಮಗಳನ್ನು ತೊಳೆದು ಬಿಡುತ್ತೆ. ಹೇಗೆ? ಸ್ವಾಮಿಯೇ ನನ್ನಲ್ಲಿ ಇದ್ದು ಅವನೇ ಸ್ವತಂತ್ರ, ನಾನು ಅಸ್ವತಂತ್ರ. ಎಷ್ಟು ಅಸ್ವತಂತ್ರ? ಶುದ್ಧ ಅಸ್ವತಂತ್ರ. ಎಷ್ಟು ಅಸ್ವತಂತ್ರ? ದತ್ತ ಸ್ವಾತಂತ್ರ್ಯವೂ ಇಲ್ಲ. ದತ್ತ ಸ್ವಾತಂತ್ರ್ಯದ ಅರ್ಥ ಗೊತ್ತಿಲ್ಲ. ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂದ ಕೂಡಲೇ ದೇವರೇನೋ ನನಗೆ 5% ಕೊಟ್ಟುಬಿಟ್ಟ, ಸ್ವಾತಂತ್ರ್ಯದಲ್ಲಿ ಕಟ್ ಮಾಡಿ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಸತ್ತ ಸ್ವಾತಂತ್ರ್ಯ ಅಂದ್ರೆ ತನ್ನ ಸ್ವಾತಂತ್ರ್ಯವನ್ನ ಇಟ್ಟು ಭಾಗ ಮಾಡಿದ, ತುಂಡು ಮಾಡಿ ಈ ತುಂಡು ನನಗೆ ಕೊಟ್ಟ, ಆ ತುಂಡು ಅವ್ರಿಗೆ ಕೊಟ್ಟ, ಏನು ಕೊಟ್ಟ ಅದಕ್ಕೆ ಹೇಳ್ತಾರೆ. ಸ್ವಾತಂತ್ರ್ಯ ದೇವರು ಕೊಟ್ಟರು, ಬಳಸ್ಕೊಂಬ ಸ್ವಾತಂತ್ರ್ಯ ನಮಗಿಲ್ಲ ಅಲ್ಲ ಹೇಳ್ತಾರೆ. ದತ್ತ ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ದೇವರ ಗುಣ. ಮೆಣಸಿನಕಾಯಿಯಿಂದ ಖಾರವನ್ನ ಬಿಡಿಸ್ಲಿಕ್ಕಾಗತ್ತಾ? ಆಗಲ್ಲ. ನೀವೆಲ್ಲ ಒಳ್ಳೆಯವರು, ನಿಮ್ಮ ಒಳ್ಳೆತನ ಸ್ವಲ್ಪ ಹೊರಗೆ ತೆಗೆದು ಪಾಸ್ ಮಾಡಿಕೊಳ್ಳಿಕ್ಕಾಗತ್ತಾ? ಆಗಲ್ಲ. ಹಾಗೆ ದೇವರ ಗುಣ ಸ್ವಾತಂತ್ರ್ಯ ಅದನ್ನ ಭಾಗ ಮಾಡ್ಲಿಕ್ಕಾಗಲ್ಲ. ಮತ್ತೆ 8:45 ಏನೇನೋ ಪಾರ್ಟ್ ಎಲ್ಲ ಹೇಳ್ತಾರಲ್ಲ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಅವೆಲ್ಲ ಅಂದ್ರೆ ಇಷ್ಟು ಅದರ ಲಕ್ಷಣ. ದತ್ತ ಸ್ವಾತಂತ್ರ್ಯಕ್ಕ ರೂಪೇಣ ಜೀವೇ ಪ್ರವೇಶ. ಭಗವಂತ ಶುದ್ಧ ಸ್ವತಂತ್ರನಾದ ಜೀವನದಲ್ಲಿ ತಾನು ಪ್ರವೇಶ ಮಾಡಿ ಅವನವನಿಗೆ ಎಷ್ಟೆಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ತನ್ನದು ಬಳಸಿದ. ಆ ದೇವರು ಬಳಸಿದ ಶಕ್ತಿಯ ವಿಭಾಗವಷ್ಟೇ ಹೊರತು ಅದು ದೇವರೇನೋ ನನಗೆ ಬಳಸಿಕೋ ಅಂತ ಕೊಟ್ಟದ್ದಲ್ಲ ಅಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಾಮಿಯೇ ಶುದ್ಧ ಸ್ವತಂತ್ರ, ನಾನು ಶುದ್ಧ ಅಸ್ವತಂತ್ರ, ಅವ ಮಾಡಿಸಿದ್ದು ನಾನು ಮಾಡ್ತಾ ಇದ್ದೇನೆ ಎಂಬ ಎಚ್ಚರದಿಂದ ಯಾರಾದರೆ ಕರ್ಮಗಳನ್ನ ಮಾಡುತ್ತಾ ಬರ್ತಾರೋ ಒಂದು ಆಚಮನ ಸಾಕು, ಅನೇಕ ಹಿಂದಿನ ಪಾಪ ಕರ್ಮಗಳನ್ನ ಕೊಚ್ಚಿ ಹಾಕುತ್ತೆ. ಅಹಂಕಾರ ರಹಿತ ಬರೀ ಅಹಂಕಾರ ರಹಿತ ಮಾತ್ರ ಅಲ್ಲ ದೇವರ ಪ್ರೀತ್ಯರ್ಥ. ಇಲ್ಲಿ ನೋಡಿ, ಕರ್ಮಗಳು ಎರಡು ರೀತಿಯಲ್ಲ ನಾವು ಮಾಡುವುದು. ಯಾವುದು? ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ. ಈ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಎರಡರಲ್ಲಿ ಪ್ರವೃತ್ತ ಕರ್ಮ ಅಂದ್ರೆ ನಾವು ಕೊಡುವ ಡೆಫಿನೇಷನ್ ಏನು ಶಾಸ್ತ್ರ ಪ್ರಕಾರ ತಿಳ್ಕೊಂಡದ್ದು, ಇದು ಬೇಡಿ ಅದು ಬೇಡಿ ದೇವರನ್ನ ಚಿಂತನೆ ಮಾಡುತ್ತಾ ಕರ್ಮಗಳನ್ನ ಮಾಡುವುದು ಪ್ರವೃತ್ತ ಕರ್ಮ. ಏನೂ ಬೇಡದೆ ದೇವರಲ್ಲಿ ದೇವರ ಪ್ರೀತ್ಯರ್ಥ ಕರ್ಮ ಮಾಡುವುದೇ ನಿವೃತ್ತ ಕರ್ಮ ಅಂತ ಎರಡರ ವಿಶೇಷವಾದ ವಿಭಜನೆ. ಅವಾಗಂದ್ರು ಆ ನಿವೃತ್ತ ಕರ್ಮವೇ ದೊಡ್ಡದು ಅಂತ ಹೇಳಿದ್ರು. ಆ ನಿವೃತ್ತ ಕರ್ಮವು ಕೂಡ ನಾನು ಹೀಗ್ ಮಾಡುತ್ತೇನೆ, ನನಗೇನು ಬೇಡ, ಬರೀ ದೇವರ ಪ್ರೀತಿ ಬೇಕು, ಸಕ ದೇವರ ಪ್ರೀತಿಗಾಗಿ ಯಾವುದು ಬಯಸದೆ ಕರ್ಮ ಮಾಡುತ್ತೇನೆ. ಆದರೆ ಒಳಗೆ ಅಹಂಕಾರ ಇದೆ, ನಾನೇ ಮಾಡುತ್ತೇನೆ ಎಂಬ ಅಹಂಕಾರ ಇದೆ. ಇದು ಪ್ರವೃತ್ತ ಕರ್ಮ ಆಗುತ್ತಾ ಪ್ರಶ್ನೆ. ಆಗ ಅರಣ್ಯಕಾಚಾರ್ಯರು ಉತ್ತರ ಕೊಡುತ್ತಾರೆ, ಅಪ್ಪ ಅಹಂಕಾರ ಕಳ್ಕೊಳ್ಳದೆ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅನ್ನೋದು ಬರುವುದೇ ಇಲ್ಲ. ನಿವೃತ್ತ ಕರ್ಮ ಅಂದ್ರೆ ಅಹಂಕಾರ ನಿವೃತ್ತ ಆದ ಮೇಲೆ ಕರ್ಮ ಮಾಡುವುದೇ ನಿವೃತ್ತ ಕರ್ಮ ಅಂತ. ಪ್ರವೃತ್ತ ಕರ್ಮ ಅಂತ ಶಬ್ದ ಕರ್ತ ಏನು ಗೊತ್ತಾ? ಅಹಂಕಾರ ಪ್ರವೃತ್ತ ಆದಾಗ ಮಾಡುವ ಕರ್ಮ ಪ್ರವೃತ್ತ ಕರ್ಮ, ಅಹಂಕಾರ ನಿವೃತ್ತ ಆದಾಗ ಮಾಡುವ ಕರ್ಮ ನಿವೃತ್ತ ಕರ್ಮ. ಅಹಂಕಾರ ನಿವೃತ್ತಿ ಆದಾಗ ಎಲ್ಲವೂ ನಿವೃತ್ತಿ ಆಗಿಬಿಡುತ್ತೆ, ಎಲ್ಲ ಭಗವದ್ ಅಭಿನಾಮ ಚಿಂತನೆ ಬರುತ್ತೆ. ಅದಕ್ಕೆ ಅಹಂಕಾರ ನಿವೃತ್ತಿ ಪೂರ್ವಕ ಮಾಡುವ ಕರ್ಮ ನಿವೃತ್ತ ಕರ್ಮ, ಅಹಂಕಾರ ಪ್ರವೃತ್ತಿ ಪೂರ್ವಕ ಮಾಡುವ ಕರ್ಮ ಪ್ರವೃತ್ತ ಕರ್ಮ ಅಂದು. ಈ ಸರಿ ವಿಶೇಷವಾಗಿ ಹೇಳುತ್ತಾ ವೇದೋಕ್ತಮೇವ ಕುರುವಾಣ ನಿಶ್ಚಯೋಪಿ ರಮೇಶ್ವರೇ ನೈಶ್ವರ್ಮ್ಯಂ ನವೇ ಸಿದ್ಧಿಂ ಲೋಚನಾರ್ಥಂ ಪರಶ್ರುತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಾದರೆ ವೇದೋಕ್ತ ಕರ್ಮಾನುಷ್ಠಾನವನ್ನು ಮಾಡೋದಿಲ್ಲವೋ ಅವರಿಗೆ ದೇವರು ಅನುಗ್ರಹ ಮಾಡುವುದೇ ಇಲ್ಲ. ವೇದೋಕ್ತ ಕರ್ಮಾನುಷ್ಠಾನ ಬಾಧಿತರಾದಂಥವರನ್ನ ಹೇಳ್ತಾರೆ, ಆಚಾರಹೀನಂ ನಪುನಂತಿ ವೇದಾಹ, ವೇದಗಳು ಎಂದು ಪವಿತ್ರ ಮಾಡಲ್ಲ ಅಂತ. ಸರಿ, ಹಾಗಾದರೆ ಈ ಕರ್ಮದಲ್ಲಿ ನಾವು ಚಿಂತನೆ ಮಾಡಲೇಬೇಕಾಗಿರ್ತಕ್ಕಂಥ ವಿಶೇಷವೇನಯ್ಯ ಅಂದರೆ ಹೇಳ್ತಾರೆ, ನಮ್ಮ ಕರ್ಮಗಳಲ್ಲಿ ದೇವರ ಪೂಜಾ ಎಂಬುದು ಪ್ರಧಾನವಾಗಿ ತರ್ತಾ ಇದ್ದಾರೆ. ನಿತ್ಯವೂ ಮನೆಯಲ್ಲಿ ಅರ್ಚನೆ ಬೇಕು ದೇವರದ್ದು. ಕೆಲವರು ಏನ್ ಮಾಡ್ತಾರೆ, ನನಗೆ ಜ್ಞಾನ ಬರ್ತಾ ಇದೆ ಮತ್ತು ಈ ಪ್ರತಿಮಾರ್ಚನೆ ಸಾರಿಗ್ರಾಮ ಯಾಕೆ ನನಗೆ ಜ್ಞಾನ ಪ್ರಧಾನ, ಪೂಜೆಯೇ ಬೇಡ, ಸಾರಿಗ್ರಾಮ ಸ್ಪರ್ಶ ಬೇಡ, ತೀರ್ಥ ಬೇಡ, ಜ್ಞಾನ ತೀರ್ಥ ಸಿಡಿ ಇದೆ ಅದೇ ಜ್ಞಾನ ತೀರ್ಥ, ಅದು ಹೊತ್ತುಕೊಂಡು ಹೋದ್ರೆ ಸಾಕು. ಅಲ್ಲ, ತಪ್ಪು ಹಾಗೆ, ಅದು ಜ್ಞಾನ ಇರಬೇಕು, ಅರ್ಚ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಏ ಆಶು ಹೃದಯ ಗ್ರಂಥಿ ನಿರ್ಜಿಗುಷ್ಯು ಪರಾತ್ಮನ. ಯಾರಾದರೆ ಈ ಲಿಂಗ ದೇಹ ಬೇರೆ ಹೊಡೆದು ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾರೋ, ವಿಧಿನ ಉಪಚರೇತ ದೇವಂ ತಂತ್ರೋಕ್ತೇನ ಚ ಕೇಶವಂ, ತಂತ್ರಸಾರೋಕ್ತವಾದ ಮಾರ್ಗದಿಂದ ಶ್ರೀಹರಿಯನ್ನ ವಿಧಿಯಿಂದ ಪೂಜಾ ಮಾಡಲೇಬೇಕು ಅಂದ್ರು. ನಾವ್ಯಾರು ಬ್ರಹ್ಮಜ್ಞಾನಿಗಳಾಗಿರತಕ್ಕಂತಹ ನಾರದಾದಿ ಮಹರ್ಷಿಗಳೇ ದೇವರ ಪೂಜಾ ಮಾಡುತ್ತಾರೆ. ನಾರದ ಪುರಾಣ ಬರುತ್ತೆ, ನಾರದ ಪುರಾಣದಲ್ಲಿ ಶುರು ಮಾಡೋ ಕಾಲಕ್ಕೆ ಹೇಳುತ್ತಾರೆ. ನಾರದರು ಗಂಗಾಧರದಲ್ಲಿ ಹೋಗ್ತಾ ಇದರಂತೆ, ಹೋಗುವಾಗ ಅಲ್ಲಿ ನೋಡಿದರೆ ಸನಕ ಸನಂದನಾದಿ ಮಹರ್ಷಿಗಳೇ ಸ್ನಾನ ಮಾಡಿ ತಮ್ಮ ತಮ್ಮ ದೇವರ ಪೆಟ್ಟಿಗೆ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ರಂತೆ. ಅದು ನೋಡಿ ಇವರು ಆನಂದ ಪಟ್ಟು ಅವರು ದೇವರ ಪೆಟ್ಟಿಗೆ ತಗೊಂಡು ಹೋಗಿ ತಾವು ಪೂಜೆ ಮಾಡ್ತಾ ಕೂತರು ಅಂತ ವಿಶೇಷವಾಗಿ ನಾರದ ಪುರಾಣದಲ್ಲಿ ಬರುತ್ತೆ. ಅಲ್ಲಯ್ಯ, ದೇವರನ್ನ ಹೃದಯದಲ್ಲೇ ಹೊತ್ತುಕೊಂಡವರು ಮತ್ತು ಪೆಟ್ಟಿಗೆ ಹಾಕಿ ಅಂದರೆ ಇದು ಹೇಳ್ತಾ ಇದ್ದಾರೆ. ವಿಧಿನ ಉಪಚರೇ ದೇವಂ, ಯಾವ ತಂತ್ರೋಕ್ತ ವಿಧಿ ಇದೆ ಅದರಿಂದ ವಿಧಿವಂತವಾಗಿ ಮಾಡಲೇಬೇಕು ಹೇಳ್ತಾರೆ. ಅವ್ಯಗ್ರಂ ಆಚಾರ್ಯಂಚಲಭ್ವ, ಯಾವ ರೀತಿಯಲ್ಲೂ ಕೂಡ ವ್ಯಗ್ರತ ಇಲ್ಲದೆ ಇರುವಂತ ನಾನಾ ರೀತಿ ಉದ್ವೇಗ ಇಲ್ಲದ ಶಾಂತರಾದ ಆಚಾರವನ್ನು ಪಡ್ಕೊಂಡು ಅವರ ಮೂಲಕ ಪೂಜಾ ಮಾಡುವ ವಿಧಾನ ಚೆನ್ನಾಗಿ ತಿಳ್ಕೋಬೇಕಂತೆ. ಸೆಲ್ಫ್ ಸ್ಟಡಿ ಬೇಡ ಅಂತ ಹೇಳ್ತಾ ಇದ್ದಾರೆ. ದೇವರ ಪೂಜಾ ಪುಸ್ತಕ ತಗೊಂಡು ಅದರ ಪ್ರಕಾರ ಸೆಲ್ಫ್ ಸ್ಟಡಿ ಮಾಡಿ ಪುಸ್ತಕ ರೀತಿಯಲ್ಲಿ ಪೂಜಾ ಮಾಡುವುದು ಬೇಡ. ಹಾಗೆ ಮಾಡಿದರೆ ಅನರ್ಥಗಳೇ ಆಗಿಬಿಡುತ್ತೆ. ಆದ ಕಾರಣ ಹಿರಿಯರ ಮೂಲಕ ದೇವರ ಪೂಜೆಯನ್ನ ಕಲ್ತುಕೊಳ್ಳಿ. ಯಾವ ಮೂರ್ತಿ ಇಟ್ಟುಕೊಳ್ಬೇಕು? ಅಭಿಮತಯ ಆತ್ಮನ, ತನಗೆ ಸಮ್ಮತವಾದ ಮೂರ್ತಿಯನ್ನು ಇಟ್ಟುಕೊಂಡು ಮಾಡಿ ಎಂದ್ರು. ಶುಚಿಯಾಗಿ ಸಮ್ಮುಖದಲ್ಲಿ ಕೂತುಕೊಂಡು ಆಸೀನನಾಗಿ ಪ್ರಾಣಾಯಾಮಾದಿಗಳನ್ನ ಮಾಡಿಕೊಂಡು ಆ ವಿಶೇಷವಾಗಿರತಕ್ಕಂತಹ ಪ್ರತಿಮೆಯನ್ನು ಶೋಧನೆ ಮಾಡಿ ಅಲ್ಲಿ ಸನ್ಯಾಸುತ ರಕ್ಷ ಒಳ್ಳೆ ನ್ಯಾಸಗಳನ್ನು ಮಾಡಬೇಕಂತೆ. ಅದು ಯಾಕೆ ಬಂತೋ ಗೊತ್ತಿಲ್ಲ. ಪ್ರತಿಮಾ ಅಂದರೆ ಆವಾಹನೆ ಮಾಡಲೇಬೇಕು. ಪ್ರತಿಮಾದೊಳಗೆ ಆವಾಹನೆ ಮಾಡದೆ ಅರ್ಚನೆ ಮಾಡಬಾರದು ಅಲ್ಲ. ದೊಡ್ಡ ಪ್ರತಿಮೆ ಆದರೆ ಆವಾಹನೆ ಇಲ್ಲ, ಚಿಕ್ಕದಾದರೂ ಬೇಕಾಗಿಲ್ಲಂತೆ. ಅದಕ್ಕೆ ನಾವು ಗೃಹಸ್ಥರ ಚಿಕ್ಕ ಪ್ರತಿಮೆಗಳಿಟ್ಟುಕೊಳ್ತೇವೆ. ಯಾಕೆ? ಆವಾಹನೆ ಏನು ಬೇಕಾಗಿಲ್ಲ. ಅದಕ್ಕೆ ನಮ್ಮವರೊಂದು ಅಯ್ಯೋ ರಾಮ ಹೌದಾ, ಬಹಳ ಒಳ್ಳೇದಾಯಿತು, ಎಲ್ಲರೂ ಗುಪ್ತಿ ಪ್ರತಿಮೆಗಳಿಟ್ಕೊಳ್ತಾರೆ. ಚಿಕ್ಕ ಚಿಕ್ಕ ಪ್ರತಿಮಾ ಡಬ್ಬಿ ತೆಗೆತಾರೆ, ನೀರು ಹಾಕೋದು, ತೊಳೆಯೋದು, ಇಟ್ಟು ಬಿಡೋದು. ಯಾವುದಕ್ಕೆ ಅಭಿಷೇಕ ಮಾಡಿದ್ದು? ಪ್ರತಿಮಾಕ್ಕೆ. ಅದು ಅಂಗಡಿಯಲ್ಲಿತ್ತು, ಈಗ ನಮ್ಮನೆ ಡಬ್ಬಿಯಲ್ಲಿದೆ ಅಷ್ಟೇ. ಅದು ದೇವರಾಗುತ್ತೋ? ಒಂದು ವೇಳೆ ಆ ಪ್ರತಿಮೆಯನ್ನೇ ದೇವರು ಅನ್ನ ಅನ್ನೋದಾದರೆ ದೇವರನ್ನ ಬೈದಂತೇನೆ. ನ ಪ್ರತೀಕೆ ನಹಿಸ, ಜಡವಾದ ವಸ್ತು ದೇವರಾಗಲ್ಲ. ಅದಕ್ಕೆ ಆ ಎಚ್ಚರ ಕೊಡಲಿಕ್ಕೆ ಹೇಳಿದರು. ಪ್ರತಿಮಾದೊಳಗೆ ದೇವರು, ಪ್ರತಿಮೆಯೇ ದೇವರಲ್ಲ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಆವಾಹನೆ ಕಂಪಲ್ಸರಿ ಮಾಡಲೇಬೇಕು. ಆವಾಹನ ಮಾಡುವಾಗ ತತ್ವನ್ಯಾಸ ಮಾತೃಕಾನ್ಯಾಸ ಬಹಳ ಹೆಚ್ಚಿಗೆ ಜಪ ಅಷ್ಟು ಬೇಡ. ಚೂರಾದ್ರೂ ಆವಾಹನೆ ಮಾಡಿದರೆ ಗೃಹಸ್ಥರಿಗೆ ಸಾಕು, ಚಿಕ್ಕ ಪ್ರತಿಮೆ ಅಂದ್ರು. ಆದ್ರೆ ಆವಾಹನೆ ಮಾಡಬೇಡ ಅಂತ ಯಾರು ಹೇಳಿಲ್ಲ. ಆವಾಹನೆ ಮಾಡದೆ ಬರೇ ಪ್ರತಿಮೆಗೆ ನೀರು ಹೊಯ್ದರೆ ಅದು ತೀರ್ಥ ಆಗಲ್ಲ, ಅಲ್ಲಿ ದೇವರ ಚಿಂತನೆ ಮಾಡಲೇಬೇಕು ಅಂದ್ರು. ಸರಿ, ಆ ಪ್ರತಿಮೆಯನ್ನ, ಎದುರಿಗಿರುವ ಪ್ರತಿಮೆಯನ್ನ ಮೊದಲು ಮನಸ್ಸಿನಲ್ಲಿ ತಂದು ಆ ಮನಸ್ಸಿನಲ್ಲಿ ಬಂದ ಪ್ರತಿಮೆಯೊಳಗೆ ದೇವರನ್ನ ಕೂಡಿಸಿ ಆ ದೇವರಿಗೆ ಹೃದಯದಲ್ಲಿ ಕಲ್ಪಿಸಿದ ಪದಾರ್ಥಗಳಿಂದ ಪೂಜಾ ಮಾಡಿ, ನಂತರ ಹೊರಗೆ ಸಿಗುವಂತಹ ಪದಾರ್ಥಗಳಿಂದ ಪೂಜಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಧೂಪ ದೀಪಾದಿಗಳನ್ನ ಚೆನ್ನಾಗಿ ಮೂಲ ಮಂತ್ರೇಣ ಚಾಚ್ಚಯ್ಯತ್ತು, ಮೂಲ ಮಂತ್ರಗಳಿಂದ ಅರ್ಚನೆ ಮಾಡಬೇಕು. ಯಾವ ಯಾವ ಪ್ರತಿಮೆ ಇದೆಯೋ ಆಯಾ ಪ್ರತಿಮೆಗಳ ತಕ್ಕಂತ ಮಂತ್ರಗಳು ಬಂದಿರಬೇಕು. ಆಯಾ ಮಂತ್ರಗಳಿಂದ ಆಯಾ ಪ್ರತಿಮೆಗಳಲ್ಲಿ ಆವಾಹನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ದೇವರಿಗೆ ವಿಶೇಷವಾಗಿ ಸ್ತವೈ ಸ್ತೋತ್ರ ನಮೇಧರೆ, ದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಯಾವ ಸ್ಥಳಗಳು ವಿಧಿವತ್,
ಯಾವ ಯಾವ ಸ್ತೋತ್ರ ಯಾವ ಯಾವ ಕಾಲಕ್ಕೆ ಹೇಳಬೇಕು ಅಂತಿದ್ದಾರೋ ಆ ಸ್ತೋತ್ರಗಳನ್ನ ಅರ್ಥ ತಿಳಿದು ಹೇಳಿ ದೇವರನ್ನ ನಮಸ್ಕಾರ ಮಾಡಿ ಎಂದರು. ಇಲ್ಲಿ ಸ್ವಲ್ಪ ಪೂಜೆ ಮಾಡುವ ಕಾಲಕ್ಕೆ ಎಚ್ಚರ ಇರಲಿ ಅಂತಾರೆ. ಯಾಕೆಂದ್ರೆ ನಮ್ದು ರೋಬೋಟ್ ತರ ಆಗ್ಬಿಡ್ತಾ ಇರುತ್ತೆ. ರೋಬೋಟ್ ಅಂದ್ರೆ ಅದೊಂದು ಮೆಷಿನ್, ಅದಕ್ಕೆ ಕಮ್ಯಾಂಡ್ ಕೊಟ್ರೆ ಈ ತಂಬಿಗೆ ಅಲ್ಲಿ ಇಡುವಂತ ಇಡುತ್ತೆ ಅಷ್ಟೇ, ಮತ್ತೆ ಆ ತಂಬಿಗೆ ಬಿದ್ದೋಗ್ತಾ ಇದ್ರೆ ಇಡ್ಕೊಳ್ಳಲ್ಲ. ಯಾಕೆ ಕಮ್ಯಾಂಡ್ ಕೊಟ್ಟಿಲ್ಲ ಅಷ್ಟೇ ಅದರ ಉತ್ತರ. ಹಾಗೆ ನಮ್ ಪೂಜಾನೂ ಹಾಗೆ ಇರುತ್ತೆ. ಪೂಜಾ ಕಾಲಕ್ಕೆ ಆಚಾರ ಹೇಳ್ಕೊಡ್ತಾರೆ ಏನಂತ, ಅಪ್ಪ ನೈವೇದ್ಯ ಕಾಲಕ್ಕೆ ನಿನ್ನ ಹೃದಯದೊಳಗಿರುವ ರೂಪ, ಪ್ರತಿಮಾದೊಳಗಿರುವ ರೂಪ, ಪದಾರ್ಥದೊಳಗಿರುವ ರೂಪ ಐಕ್ಯ ಚಿಂತನೆ ಮಾಡಯ್ಯ ಅಂತ ಹೇಳಿದ್ರು. ಅಲ್ಲಿ ಮಾಡುತ್ತೇವೆ ಹೇಳಿದ ಕೂಡ ಎಲ್ಲರಿಗೂ ಅರ್ಥ ಆಗುತ್ತೆ. ಅಭಿಷೇಕ ಮಾಡುವ ಕಾಲಕ್ಕೆ ಹೇಳಿಲ್ಲ. ಆ ಅಭಿಷೇಕ ಮಾಡುವ ನೀರಿನಲ್ಲಿ ನಮ್ಮ ಹೃದಯದಲ್ಲಿ ಸಾಲಿಗ್ರಾಮದಲ್ಲಿ ಇವರ ರೂಪ ಒಂದೇ ಅಂತ ಚಿಂತನೆ ಇಲ್ಲ ಹೇಳಿಲ್ಲ. ಗಂಧ ಇರಿಸುವಾಗ ಹೇಳಿಲ್ಲ, ಪುಷ್ಪ ಹಾಕುವಾಗ ಹೇಳಿಲ್ಲ, ಧೂಪ ದೀಪ ಮಾಡುವಾಗ ಹೇಳಿಲ್ಲ, ನೈವೇದ್ಯಕ್ಕೆ ಹೇಳಿದ್ರು, ಹೇಳಿದ್ರೆ ಮಾಡ್ತೀವಿ ಬಿಟ್ಟದು ನಮ್ಗೆ ಗೊತ್ತಿಲ್ಲ. ಇದು ನಮ್ ಪೂಜೆ ಆಗಿದೆ. ಅದ ಕಾರಣ ಇಷ್ಟು ಪೂಜಾ ಲಕ್ಷಣ ಏನು ಅಂದರೆ ನಾನಾ ಪದಾರ್ಥಗಳು ನಾನಾ ಉಪಚಾರಗಳಲ್ಲಿ ಇರುವ ದೇವರ ರೂಪಗಳನ್ನ ದೇವರಿಗೆ ಕೊಡುವುದೇ ಪೂಜಾ. ಗಂಗರಿರುವ ದೇವರ ರೂಪ ಗಂಗಕ್ಕೆ ಕೊಡುವುದು, ದೇವರಿಗೆ ಕೊಡುವುದು. ಹೇಳ್ತಾರೆ ಅಪ್ರಾಕೃತ ಮಹಿಮಗೆ ಪ್ರಾಕೃತ ಗಂಧವೇ, ಅಪ್ರಾಕೃತ ಮಹಿಮಗೆ ಪ್ರಾಕೃತ ರಸವೇ. ಅದ ಕಾರಣ ಸಿಪ್ಪೆ ಕೊಡಬೇಡಿ, ರಸ ಕೊಡಿ ಅಂದರು. ಇದು ಈ ರೀತಿಯಲ್ಲಿ ಭಗವಂತನನ್ನ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂದರೆ ಅಗ್ನಿ ಅರ್ಕ ತೋಯಾದೌ, ಅಗ್ನಿಯಲ್ಲಿ ಚಿಂತನೆ ಮಾಡಿ, ಸೂರ್ಯನಲ್ಲಿ ಚಿಂತನೆ ಮಾಡಿ, ತೋಯ ನೀರಿನಲ್ಲಿ ಅಷ್ಟೇ ಅಲ್ಲ ಹೃದಯೇಚ ಹೃದಯದಲ್ಲೂ ಚಿಂತನೆ ಮಾಡಿ. ಈ ರೀತಿಯಲ್ಲಿ ಯಾರಾದರೆ ಯಜ್ಞೇಶ್ವರನಾದ ಭಗವಂತನನ್ನ ಚಿಂತನೆ ಮಾಡುತ್ತಾರೋ ಪೂಜೆಯನ್ನು ಮಾಡುತ್ತಾರೋ ಅಚಿರಾತ್ ಮುಕ್ತತೆ ಸಹ ಬೇಗ ಮೋಕ್ಷ ಬರುತ್ತೆ ನೋಡಪ್ಪ ಇದು ಮಾಡಿ ಅಂತ ಹೇಳಿದರು. ಹೇಳ್ತಾರೆ ನಾವು ಮೂರು ಪ್ರತಿಮೆಗಳಲ್ಲಿ ನಿತ್ಯವೂ ಕೂಡ ಮಾಡಬೇಕು ಅಂತ. ಒಂದು ಸಾಲಿಗ್ರಾಮ ಪ್ರತಿಮೆಗಳಲ್ಲಿ ದೇವರ ಅರ್ಚನೆ, ಎರಡನೆಯದು ಅಗ್ನಿಯಲ್ಲಿ ಅರ್ಚನೆ, ಮೂರನೆಯದು ಬ್ರಾಹ್ಮಣರಲ್ಲಿ ಅರ್ಚನೆ. ಈ ಮೂರರ್ಚನೆ ನಾವು ವಿಶೇಷವಾಗಿ ಮಾಡಲೇಬೇಕು ನಿತ್ಯ ಅಂತಾರೆ. ಅಲ್ಲ ನಮ್ಮನೆಗೆ ದಿನಾಂಗೂ ಯಾರು ಬರಲ್ಲ, ಯಾಕೆ ನಾವು ಕರೆಯಲ್ಲ, ಕರೀಲಿಕ್ಕೆ ಅನುಕೂಲ ಇಲ್ಲ, ಒಂದಕ್ಕೊಂದು ಲಿಂಕ್ ಅಂತ ಕಾಲಕ್ಕೆ ಏನು ಮಾಡೋಣ ಅಂದ್ರೆ ಹಾ ಸರಿ ದೇವರ ಪೂಜಾ ಅಂತೂ ಮಾಡೋಣ, ಅಗ್ನಿಯಲ್ಲಿ ವೈಶ್ವದೇವ ಮಾಡೋಣ, ಬ್ರಾಹ್ಮಣರಿಗೆ ವಿಶೇಷವಾಗಿ ಒಂದು ಹಿಡಿ ಅಕ್ಕಿ ಅನ್ನದಾನಕ್ಕೆ ದಿನಾಗ್ಲೂ ತೆಗೆದಿಡೋಣ, ಊಟಕ್ಕೆ ಮೊದಲು ಅನ್ನದಾನಕ್ಕೆ ಅಂತ ಇರೋಣ. ನಮ್ಮ ತಲೆಗೆ ಎಲ್ಲಿ ಬರುತ್ತೋ ಆಲೋಚನೆ ಅಲ್ಲಿ ಕೊಟ್ಟು ಬಿಡೋಣ. ಒಬ್ಬರ ಹೊಟ್ಟೆಯಲ್ಲಿ ಅಕ್ಕಿ ಹೋಗುತ್ತೆ, ಒಂದು ತಿಂಗಳು ತಡ, ಇನ್ನೊಂದು ತಿಂಗಳಿಗೆ ನಾವು ಕೊಟ್ಟ ಅಕ್ಕಿಯಲ್ಲಿ ಒಂದು ಹೊಟ್ಟೆ ಹೋಗ್ತಾ ಇರುತ್ತೆ, ಇನ್ನೊಂದು ಕಡೆ ದೇವರಿಗೆ ನೈವೇದ್ಯ ಆಗ್ತಾ ಇರುತ್ತೆ. ಅದಕ್ಕೆ ಉಡುಪಿಯಲ್ಲಿ ನೋಡಿ ಒಳ್ಳೆ ಸಂಪ್ರದಾಯ ಬಂದಿದೆ, ವಿಶೇಷ ಸಂಪ್ರದಾಯ. ಏಕಕಾಲದಲ್ಲಿ ದೇವರಿಗೆ ಮಧ್ಯಾಹ್ನ ಮಹಾಪೂಜೆ ಆಗ್ತಾ ಇರುತ್ತೆ, ಅದೇ ಸಮಯಕ್ಕೆ ಪೂರ್ಣಾಹುತಿ ಆಗ್ತಾ ಇರುತ್ತೆ ಯಜ್ಞಶಾಲೆಯಲ್ಲಿ, ಅದೇ ಸಮಯಕ್ಕೆ ಮೃತಾನ್ನ ಭೋಜನ ಅಂತ ಬ್ರಾಹ್ಮಣರ ಹೊಟ್ಟೆಯಲ್ಲೂ ಊಟ ಹೋಗ್ತಾ ಇರುತ್ತೆ. ಅಲ್ಲ ದೇವರನ್ನು ಅಯೋಧ್ಯೆ ಆಗ್ಲಿಕ್ಕೆ ಮೊದಲೇ ಬ್ರಾಹ್ಮಣ ಊಟವ ಅಂದ್ರೆ ಹೌದು, ಅದು ಬೆಳಗ್ಗೆಯಿಂದ ದೇವರಿಗೆ 16 ಪೂಜೆಗಳಿವೆ, ಅದರಲ್ಲಿ ನಿತ್ಯ ಅನ್ನವೇ ಬೆಳಗ್ಗಿನಿಂದ ರಾತ್ರಿವರೆಗೂ ಅನ್ನ ನೈವೇದ್ಯ ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಅದೆಲ್ಲ ತಂದು ತಂದು ಬ್ರಾಹ್ಮಣರ ಹೊಟ್ಟೆಯಲ್ಲೇ ಹಾಕ್ತಾ ಇರ್ತಾರೆ. ಅಲ್ಲಿರುವ ದೇವರ ಪೂಜಾ ಏಕಕಾಲದಲ್ಲಿ ಮಾಡುತ್ತಾರೆ. ಅಲ್ಲ ಮಧ್ವಾಚಾರ್ಯರಂತಹ ಮಹಾನುಭಾವರನ್ನ ಶಿಷ್ಯರು ಅಂತ ಕರೆಸಿ ಅವರಿಗೆ ಆಶ್ರಮ ಕೊಡೋ ಭಾಗ್ಯ ಆದರೂ ಪಡೆದರಲ್ಲ ಅಚ್ಯುತ ಪ್ರೇಕ್ಷರು. ಅಂಥ ಭಾಗ್ಯ ಇದರ ಗುರುಗಳಲ್ಲ ಅವರಿಗೆ, ನಿಜವಾದ ಗುರುಗಳಲ್ಲ, ಆದರೂ ಕೂಡ ಆಶ್ರಮ ಕೊಟ್ಟು ಮಧ್ವಾಚಾರ ನಮಸ್ಕಾರ ಮಾಡಿದ್ರು ಅಲ್ಲ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮಾಡಿದ್ರು. ಮಧ್ವಾಚಾರ್ಯರಿಂದ ಏನೇ ಆಗಲಿ ಒಂದು ಆ ಸ್ಥಿತಿಯಲ್ಲಿ ಬರಬೇಕಾದರೆ ಅಂದರೆ
ಮಧ್ವಾಚಾರ್ಯರಿಂದ ಪೂಜ್ಯ ಸ್ಥಾನದಲ್ಲಿ ಕೂತ್ಕೋಬೇಕಾದರೆ ಯಾಕ ವಿಶೇಷವಾದ ಫಲ ಎಲ್ಲಿಂದ ಬಂತು ಅಂದರೆ ದ್ರೌಪದಿ ದೇವಿಯ ಕೈಯಿಂದ ಬಂದ ಅನ್ನ ತಿಂದದ್ದಕ್ಕೆ ಆ ಮಧ್ವಾಚಾರ್ಯರಿಂದ ಪಾಠ ಹೇಳಿಸಿಕೊಂಡು ಉದ್ಧಾರ ಆಗುವ ಸ್ಥಿತಿ ಬಂತವರಿಗೆ. ಹೆಸರಿಗೆ ಶಿಷ್ಯ ಅಂತ ಪಡೆದು ಶಿಷ್ಯನೇ ಗುರುವಾಗಿ ಐತರೆಗೆ ವಿಶೇಷವಾದ ಭಾಷ್ಯವನ್ನ ಗುರುಗಳಿಗೆ ಪಾಠ ಹೇಳಿಕೊಟ್ಟು ಉದ್ಧಾರ ಮಾಡಿದ ಚಿಂತನೆ ಇದು. ಇಷ್ಟು ಬಂದ್ರೆ ನಮಗೆ ಯಾವಾಗಾದರೂ ಆಸೆ ಬಂದ್ರೆ ನಾವೂ ಒಂದು ತುತ್ತು ದ್ರೌಪದಿ ದೇವಿ ಹಾಗೆ ಮಾಡಿದ ಅಡುಗೆ ತಿಂದರೆ ಮಧ್ವಾಚಾರ್ಯರು ಅಥವಾ ಮುಖ್ಯಪ್ರಾಣ ದೇವರು ನೈವೇದ್ಯ ಮಾಡಿದ್ದು ನಾವು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಬೇಕಾ ಬನ್ನಿ ಉಡುಪಿಗೆ. ಅಲ್ಲ ಅದೇನು ಮಧ್ವಾಚಾರ್ಯರು ಮಾಡುತ್ತಾರೆ ಬೇಕಾದರೆ ನೋಡಿ. ಮಧ್ಯಾಹ್ನ ಕಾಲದಲ್ಲಿ ಮಹಾಪೂಜೆ ಕಾಲಕ್ಕೆ ಮಿಕ್ಕ ಪೂಜೆಗಳಲ್ಲಿ ದೇವರಿಗೆ ನೈವೇದ್ಯ ಸ್ವಾಮಿಗಳೇ ಮಾಡುತ್ತಾರೆ. ಕೃಷ್ಣ ಅಂತ ಸುತ್ತು ಕಟ್ಟಿ ಕೃಷ್ಣನಿಗೆ ಹಾಕ್ತಾರೆ. ಮಧ್ಯಾಹ್ನ ಪೂಜೆ ಮಾತ್ರ ಸ್ವಾಮಿಗಳು ಮಾಡಲ್ಲ, ಪ್ರಚಾರ ಮಾಡುತ್ತಾರೆ. ದೇವರ ಮುಂದೆ ಎಲ್ಲಾ ದೊಡ್ಡ ದೊಡ್ಡ ಕಟಾರಿಗಳಲ್ಲಿ ನೈವೇದ್ಯ ಕಿಡ್ತಾರೆ, ತುಳಸಿ ಅಭಿಗಾರ ಹಾಕ್ತಾರೆ. ಅಭಿಗಾರ ಹಾಕಿದ ಮೇಲೆ ಸ್ವಾಮಿಗಳು ನೈವೇದ್ಯ ಮಾಡಲ್ಲ, ಹೊರಗೆ ಬಂದು ಕೂಡುತ್ತಾರೆ. ಬಾಗಿಲು ಮುಚ್ಚಿ ಹೊರಗೆ ಬಂದು ಕೂತು ಜಪ ಮಾಡುತ್ತಾ ಕೂಡುತ್ತಾರೆ. ನಿಯತವಾದ ಸಮಯ ಜಪ ಮಾಡಿ ಮತ್ತು ಒಳಗೆ ಹೋಗ್ತಾರೆ. ಅದನ್ನ ಪ್ರಾಣದೇವರ ನೈವೇದ್ಯ ಕಳಿಸ್ತಾರೆ. ಅಲ್ಲ ದೇವರ ಮುಂದೆ ಅನ್ನ ಇಟ್ಟು ತಗೊಂಡು ಹೋದ್ರಲ್ಲ, ಮಾಡಿದ್ದು ಮಧ್ವಾಚಾರ್ಯರು. ಈಗಲೂ ಸಾಕ್ಷಾತ್ತಾಗಿ ಮಧ್ವಾಚಾರ್ಯರ ಕೈಯಿಂದ ಬರುವ ಅನ್ನ ಅಲ್ಲಿ ಸಿಗುತ್ತೆ. ಅದಕ್ಕೆ ಹಿಂದಿನವರು ಚೌಕಿಯಲ್ಲಿ ಊಟ ಅಂದ್ರೆ ಮೇಲೆ ಇದು ಬರ್ತಾ ಇದ್ರು, ಎಲ್ಲಿಲ್ಲಿಂದ ಓಡಿ ಬರ್ತಾ ಇದ್ರು. ಈಗಲೂ ಸಿಗತ್ತಪ್ಪ ಮಧ್ವಾಚಾರ್ಯರ ಕೈಯಿಂದ ಊಟ. ಈಗ ನಮ್ಗ ಆ ವಿಷಯವೇ ಗೊತ್ತಿಲ್ಲ. ಆದ್ದರಿಂದ ಚೌಕಿಯಲ್ಲಿ ಊಟಕ್ಕೆ ಇವಾಗಲೂ ಕಾಂಪಿಟೇಷನ್ ಇದೆ. ಯಾಕೆ ಅಲ್ಲಿ ಸ್ವಾಮಿಗಳ ಜೊತೆಗೆ ನೋಡ್ತಾ ಊಟ ಮಾಡಬಹುದು, ನಾಲ್ಕೈದು ಸ್ವೀಟ್ ಜಾಸ್ತಿ ಇರುತ್ತೆ. ಭೋಜನ ಶಾಲೆಯಲ್ಲಿ ಬರೀ ಅನ್ನ ಹುಳಿ ಇರುತ್ತೆ, ಅದೆಂತರೂ ಬೇಡ ಇಲ್ಲ. ಎಂತ ಇದು ಗೊತ್ತು, ಉಡುಪಿ ಸುಳಾದಿಯಲ್ಲಿ ಹೇಳ್ತಾರೆ ವಿಜಯದಾಸರು ಅದ್ಭುತವಾಗಿ ಹೇಳುತ್ತಾರೆ. ನೋಡ್ತಾ ಇರ್ತಾನಂತೆ ಸ್ವಾಮಿ ರುಕ್ಮಿಣಿದೇವಿ ಸಹಿತವಾಗಿ ಕೂತಿರ್ತಾನಂತೆ. ಯಾರು ಚೆನ್ನಾಗಿ ಊಟ ಮಾಡುತ್ತಾರೆ ಅಲ್ಲಿ ನೋಡಿ, ಯಾರು ಚೆನ್ನಾಗಿ ಒಂದು ಪದಾರ್ಥವೂ ಬಿಡದೆ ಊಟ ಮಾಡುತ್ತಾರೋ, ಬಳಲೇ ಊಟ ಮಾಡುತ್ತಾರೋ, ಮೊದಲು ನಾನು ಅನುಗ್ರಹ ಮಾಡುತ್ತೇನೆ ಅಂತ ಕೆಟ್ಟ ಕೂತಿರ್ತಾನೆ. ಇದು ವಿಜಯದಾಸರು ಸುಂದರವಾಗಿ ವರ್ಣನೆ ಮಾಡುತ್ತಾರೆ ನೋಡಿ. ಊಟ ಮಾಡಿದ್ದಕ್ಕೂ ಫಲ ಕೊಡುವ ದೇವರ ಆದ್ರೆ ಕೃಷ್ಣ ಒಬ್ಬನೇ. ಆ ರೀತಿಯಲ್ಲಿ ಕೃಷ್ಣನ ವಿಶೇಷವಾಗಿರತಕ್ಕಂಥ ಯಜ್ಞೇಶ್ವರನನ್ನ ಅರ್ಚನೆ ಮಾಡುವ ರೀತಿಯನ್ನ ತಿಳಿಸಿಕೊಟ್ರು. ನಂತರ ಭಗವಂತನ ಅವತಾರಗಳ ವರ್ಣನೆ ಮಾಡಿ ಎಂದರೆ ಅವತಾರಗಳ ರಹಸ್ಯ ವರ್ಣನೆ ಮಾಡುತ್ತಾ ಇದ್ದಾರೆ. ದೇವ ಅವತಾರಗಳು ಯಾಕೆ ಸ್ವೀಕಾರ ಮಾಡಿದ ಅಂದರೆ ಹೇಳ್ತಾ ಇದ್ದಾರೆ, ಜೀವಿಗಳು ತಮ್ಮ ಹೃದಯದೊಳಗಿರುವ ದೇವರ ಪರಿಚಯ ಮಾಡಿಕೊಳ್ಳಿಕ್ಕಾಗಲ್ಲ, ತಮ್ಮ ಹೃದಯದೊಳಗಿರುವ ದೇವ ತಾನಾಗಿ ಪರಿಚಯ ಮಾಡಿಕೊಳ್ಳಲ್ಲ. ಆ ದೇವರ ತಾಕತ್ತು, ದೇವರ ಗುಣ, ದೇವರ ಲಕ್ಷಣ ಗೊತ್ತಾಗಬೇಕಾದರೆ ನಾನು 10 ಅವತಾರ ತಗೊಂಡು ಹೊರಗೆ ಬಂದರೆ ಇದೇ ಲಕ್ಷಣಗಳನ್ನ, ಇದೇ ಗುಣಗಳನ್ನ ಅವರ ಹೃದಯದೊಳಗಿರುವ ದೇವರಲ್ಲಿ ಸಮನ್ವಯ ಮಾಡಲಿ ಎಂಬ ಉದ್ದೇಶದಿಂದ ಸ್ವಾಮಿ 10 ಅವತಾರಗಳು ಸ್ವೀಕಾರ ಮಾಡಿದ. 10 ಅವತಾರಗಳ ರಹಸ್ಯವನ್ನ ತಿಳಿಸಿಕೊಟ್ಟರು. ಆ ರಹಸ್ಯವನ್ನ ಮಹಿಪತಿ ದಾಸರು ಹೇಳುತ್ತಾರೆ. ದಶಾವತಾರದ ಮಹಿಪತಿ ಆತ್ಮನ ಬಲಗೊಂಬೆ ಪೋಲೆ. ನಾನು ಬಲಗೊಳ್ಳೋದೇನೋ ಆತ್ಮನಂತೆ, ಆದರೆ ಆ ಆತ್ಮನ ಬಲೆಯಂತಹದ್ದು ಒಂದು ತಿಳಿದದ್ದು 10 ಅವತಾರದಲ್ಲಿ. 10 ಅವತಾರದಲ್ಲಿ ನನ್ನ ಬಿಂಬನ ಲಕ್ಷಣಗಳನ್ನ ತಿಳಿದು ಆ ಲಕ್ಷಣಗಳನ್ನೆಲ್ಲ ಬಿಂಬನಲ್ಲಿ ಇಟ್ಟು ಆ ಬಿಂಬನ ಶಕ್ತಿಯ ಪರಿಚಯ ಮಾಡಿಕೊಂಡು ಉದ್ಧಾರ ಆದೆ. ಇದಕ್ಕಾಗಿ ದೇವರ ಅವತಾರಗಳು ಬಂದು ಅಂತ ದೇವರ ಅವತಾರಗಳನ್ನ ಚೆನ್ನಾಗಿ ತಿಳಿಸಿಕೊಟ್ಟು ನಂತರ ಭಕ್ತಿಹೀನರಾದವರಿಗೆ ಯಾವುದಾಗುತ್ತೆ ಅಂದ್ರೆ ದುರ್ಗತಿಯೇ ಆಗುತ್ತೆ. ಅದು ವಿಶೇಷವಾಗಿ ಕಲಿಕಾಲ ಹೇಳ್ತಾರೆ, ಸುಗ್ಗಿ ಕಾಲ ಅಂತ. ಅಲ್ಲದೆ ಯಾವ ಸಾಧನೆ ಮಾಡ್ಲಿಕ್ಕಾಗಲ್ಲ, ಇದೇನು ಸುಗ್ಗಿ ಕಾಲ ಅಂದರೆ ಹೌದು ಅಂತಾರೆ ಕೃತಾದಿಚುರಾಜನ್. ಕೃತಾದಿಗಳಲ್ಲಿ ಕಲವು ಇಚ್ಛಂತಿ ಸಂಭವಂ, ಆ ಕಲಿಯುಗದಲ್ಲಿ ಒಮ್ಮೆ ಹುಟ್ಟಿಸಯ್ಯ ಅಂತ ದೇವರನ್ನ ಕೇಳುತ್ತಾರಂತೆ. ಕಲಿಯುಗದಲ್ಲಿ ದಸರಾಜು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿಸಯ್ಯ, ಯಾಕೆ ನಿನ್ನ ನಾಮಸ್ಮರಣೆ ಒಂದು ಮಾಡಿದರೆ ಸಾಕು, ಕೃತಯುಗದಲ್ಲಿ ದೊಡ್ಡ ಯಜ್ಞ ಮಾಡಿ ಕಷ್ಟಪಟ್ಟು ಪದಾರ್ಥ ತಂದು ಒದ್ದಾಡಿದರೆ ಏನು ಫಲ ಬರಬೇಕೋ ಅಷ್ಟು ಕೃಷ್ಣಾಂತ ದೇವರ ನೆನಪಿನ ಪೂರ್ವಕ ಒಂದು ಸಲ ಅಂದರೆ ಬರುತ್ತಯ್ಯ. ಹಾಗಾದರೆ ನನಗೆ ಇದು ಒಂದು 100 ವರ್ಷ ಜೀವನ ಒಂದು ಸಲ ಬಂದರೆ ಸಾಕು, ಒಂದೊಂದು ಸಲ ಕೃಷ್ಣನಾಮಸ್ಮರಣೆಗೂ ಎಷ್ಟು ಸಂಪಾದನೆ ಮಾಡಬಹುದು ಅಂತ ಕ್ಯಾಲ್ಕುಲೇಟರ್ ಇಟ್ಟುಕೊಂಡು ಹೊರಟಾರಂತವರು. ಹುಟ್ಟಿ ಇಡೀ ಜೀವನ ಸಾಧನೆ ಮಾಡಿಕೊಂಡು ಅಪ್ಪ ನನಗೆ ಒಳ್ಳೆ ಹೊಟ್ಟೆ ತುಂಬಾ ಊಟ ಆಯಿತು, ಕಲಿಯುಗದಲ್ಲಿ ಇನ್ನೊಂದು ಸಲ ಹುಟ್ಟಿಸ್ತೀರಾ ಅಂತ ಮತ್ತು ಕೇಳುತ್ತಾರಂತೆ. ಹುಟ್ಟಿದವರು ನಾವು ನೋಡಿದರೆ ಏನೂ ಇಲ್ಲ, ಏನು ಎಡಗಾಲದಲ್ಲಿ ಜನ್ಮ ಒತ್ತು ಹೋಗ್ತಾ ಇದ್ದೇವೆ, ಅವರು ನೋಡಿದ್ರೆ ಬೇಕು ಬೇಕು ಅಂತ ಬರ್ತಾ ಇದ್ದಾರೆ, ಅದೇನೋ ವಿಚಿತ್ರ ನೋಡಿ. ನಂತರ ಮತ್ತು ಹೇಳ್ತಾ ಇದ್ದಾರೆ, ಯಾವ ಯಾವ ಯುಗದಲ್ಲಿ ದೇವ ಯಾವ ಯಾವ ವರ್ಣದಿಂದ ಯಾವ ಯಾವ ಹೆಸರಿನಿಂದಿದ್ದಾನೆ ಅದು ತಿಳಿಸಿಕೊಡಿ ಎಂದರೆ ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ಬಿಳಿ ಬಣ್ಣದಲ್ಲಿದ್ದಾನೆ, 4 ಬಾಹುಗಳು ಜಟಾಧಾರಿಯಾಗಿದ್ದಾನೆ, ವಲ್ಕಲಾಂಬರ 4 ವಸ್ತ್ರಗಳನ್ನು ಉಂಡಿದ್ದಾನೆ, ಕೃಷ್ಣಾಜನ ಉಟ್ಟುಕೊಂಡಿದ್ದಾನೆ, ಉಪವೀತಿ ಅಂದರೆ ಯಜ್ಞವನ್ನು ಧಾರಣೆ ಮಾಡಿದ್ದಾನೆ, ಅಕ್ಷ ಕಮಂಡಲು ಎಲ್ಲ ಧಾರಣೆ ಮಾಡಿದ್ದಾನೆ. ಆತನ ಹೆಸರು ಹಂಸ, ಸುಪರ್ಣ, ವೈಕುಂಠ, ಧರ್ಮ, ಯೋಗೀಶ್ವರ, ಅಮರ, ಈಶ್ವರ, ಪುರುಷ, ಅವ್ಯಕ್ತ, ಪರಮಾತ್ಮ ಅಂತ ಇಷ್ಟು ಗುಣಗಳಿಂದ ಅವನನ್ನು ಉಪಾಸನೆ ಮಾಡುತ್ತಾರೆ. ಅವಾಗ ಬಿಳಿಯಾಗಿ ದೈವ ಅಂತ ಹೇಳುತ್ತಾರೆ. ನೋಡಿ ಜಟಾಧಾರಿಯಾಗಿದ್ದರಂತೆ, ತಪಸ್ಸಿನಿಂದ ಭಗವಂತನನ್ನ ಮೆಚ್ಚಿಸಿದರು. ಆಗ ನಂತರ ತ್ರೇತಾಯುಗದಲ್ಲಿ ಕೆಂಬಣ್ಣಕ್ಕೆ ಬಂದ ದೇವ, ರಕ್ತವರ್ಣೋಸೌ ಚತುರ್ಬಾಹು ತ್ರಿಮೇಖಲ, ಮೇಖಲಾ ಧಾರಣ ಮಾಡಿದ್ದಾನೆ, 4 ಬಾಹುಗಳು ಇಟ್ಟುಕೊಂಡಿದ್ದಾನೆ. ಹಿರಣ್ಯಕೇಶ ಅಂದ್ರೆ ಬಂಗಾರದ ಕೂದಲು ಅಷ್ಟೇ ಅಲ್ಲ, ಕೇಶಶಬ್ದಕ್ಕೆ ಶೀಲ ಅಂತನೂ ಅರ್ಥ, ಅಂದರೆ ವಿಶೇಷವಾದ ಸುವರ್ಣಮಯವಾದ ಅಂದರೆ ಅದ್ಭುತವಾದ ಶೀಲವಂತನೂ ಆಗಿದ್ದಾನೆ, ಹಿರಣ್ಯಕೇಶನೂ ಆಗಿದ್ದಾನೆ, ತ್ರಯ್ಯಾತ್ಮ ವೇದಗಳಿಗೆ ಆತ್ಮ ಅಂದರೆ ಪ್ರಧಾನ ಪ್ರತಿಪಾದ್ಯನಾಗಿ ನಿಂತಿದ್ದಾನೆ, ಸುಲ್ಪ ಸುಲಭಗಳನ್ನು ಹಿಡ್ಕೊಂಡಿದ್ದಾನೆ. ಈ ಭಗವಂತನನ್ನ ವಿಷ್ಣು, ಯಜ್ಞ, ಪೃಷ್ಣಿಕರ್ಥ, ಸರ್ವದೇವ, ಉರುಕ್ರಮ, ವೃಷಾಕಪಿ, ಜಯಂತ, ಉರುಗಾಯ ಅಂತ ಎಲ್ಲ ಹೇಳ್ತಾರಯ್ಯ. ದ್ವಾಪರದಲ್ಲಿ ದೇವರು ಶ್ಯಾಮ, ಶ್ಯಾಮ ಬಣ್ಣ, ನೀಲಿ ಬಣ್ಣ, ಪೀತಾಂಬರ ಹುಟ್ಟಿದ್ದಾನೆ ಹೇಳ್ತಾರೆ. ನಿಜಾಯುಧ ಶಬ್ದ ನೋಡಿ, ನಿಜವಾದ ಆಯುಧಗಳು ಹಿಡ್ಕೊಂಡಿದ್ದಾರಂತೆ ಅಲ್ಲ. ನಿಜಾಯುಧ ಅಂದ್ರೆ ಯಾವಾಗಲೂ ಸುಳ್ಳಾದ ಹಾಗೆ ಹಿಡ್ಕೊಂಡಿದ್ರೆ ನಿಜಾಯುಧ ಅಂತ ಹೇಳಬಹುದು. ನಿಜಾಯುಧದ ಅರ್ಥ ಏನಂದ್ರೆ, ನಿಜಾಯುಧ ಅಂದರೆ ತನ್ನದೇ ಆದ ರೂಪಗಳೇ ಆಯುಧಗಳಾಗಿ ಧಾರಣೆ ಮಾಡಿದವ ನಿಜಾಯುಧ ಹೇಳ್ತಾರೆ. ದೇವರ ಆಭರಣ, ದೇವರ ಆಯುಧದ ರಹಸ್ಯ ತಿಳಿಸಿಕೊಟ್ರು. ನಂತರ ಶಿವಸ್ಥಾನಿಗಳನ್ನ ಹಾಕೊಂಡಿದ್ದಾನೆ, ಇಂತಹ ದೇವರನ್ನ ನಮಸ್ಕಾರ ಮಾಡುತ್ತಾರಂತೆ. ಏನಂತ, ವಿಶ್ವೇಶ್ವರಾಯ ರಾಮಾಯ ಸರ್ವಭೂತಾತ್ಮನೇ ನಮಃ. ತ್ರೇತಾಯುಗದ ರಾಮನನ್ನ ದ್ವಾಪರ ಯುಗದಲ್ಲಿ ಭಜನೆ ಮಾಡಿದ್ರು. ಇನ್ನ ಕಲಿಯುಗದಲ್ಲಿ ಹೇಳ್ತಾರೆ, ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋ ಪಾಂಗಂ ಸಭಾಕ್ಷರಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಕೃಷ್ಣ ಕಪ್ಪು ಬಣ್ಣದಲ್ಲಿ ಅಂದರೆ ನೀಲಿ ಮೇಘದ ಕಪ್ಪು ಬಣ್ಣದಲ್ಲಿ, ಕೆಂಡತರದ ಕಪ್ಪಲ್ಲ ನಮ್ಮಪ್ಪ, ಅದ ನೀಲಿ ಮೇಘದ ಕಪ್ಪು, ನೀಲಿ ಮೇಘದ ಕಪ್ಪು ಮತ್ತು ಅಂತಹ ಕೃಷ್ಣ ಎಲ್ಲ ಅಂಗ ಉಪಾಂಗಗಳಿಂದ ಕೂಡಿಕೊಂಡ ಸಪಾರ್ಷದನಾದ ಭಗವಂತನನ್ನ ಸಂಕೀರ್ತನವೆಂಬ ಯಜ್ಞಗಳಿಂದ ಪೂಜನ ಮಾಡುತ್ತಾರೆ. ಇದಕ್ಕೆ ಹೇಳ್ತಾ ಇದ್ದಾರೆ, ಈ ದೇವರ ಚಿಂತನೆ ಮಾಡುತ್ತಾ ಇದ್ದಾರೆ. 4 ಯುಗದಲ್ಲಿ ನಿಂತು ಎಲ್ಲರನ್ನ ರಕ್ಷಣೆ ಮಾಡುವ ಭಗವದ್ ರೂಪದ ಗುಣಗಳ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಹೇಯಂ ಸದಾ, ಈ ಕಲಿಯುಗದಲ್ಲಿ ದೇವರ ಚಿಂತನೆ ಹೇಗೆ ಮಾಡಬೇಕು, ಎಂತಹ ರಕ್ಷಣೆಗಳು ಬೇಕು ಅಂದ್ರೆ ಪರಿಭವರ್ಧನ, ನಮಗೆ ಎಲ್ಲಿ ಹೋದರೂ ಪರಿಭವ ಅಂದ್ರೆ ಸೋಲು ಸೋಲು ಸೋಲು, ಸೋಲಿನಿಂದ ಒದ್ದಾಡ್ತಾ ಇರ್ತೇವೆ. ದೈವಿಕವಾಗಿ ಸೋಲು, ವ್ಯಾವಹಾರಿಕವಾಗಿ ಸೋಲು, ಎಲ್ಲಾ ರೀತಿಯಲ್ಲೂ ಸೋಲು ಬರ್ತಾ ಇರುತ್ತೆ. ಅದಕ್ಕೆ ಆ ಸೋಲನ್ನೇ ಸೋಲಿಸಿ ಬಿಡುವವ ಪರಿಭವ ಘನಾಮಿ. ಇನ್ನು ಇದು ಬೇಕು ಅದು ಬೇಕು ಅಂತ ಅಪೇಕ್ಷೆ ಬರ್ತಾನೆ ಇರುತ್ತೆ, ಏನೇನು ಬರಲ್ಲ. ಕೇಳ್ತಾರೆ ಅವಿಷ್ಟ ಗೌರವ, ಅವಿಷ್ಟವನ್ನ ಕರೆದು ಕರೆದುಕೊಡತಕ್ಕಂಥವ ಯಥಾಸ್ಪದಂ ಜ್ಞಾನಪ್ರದನಾಗಿದ್ದಾನೆ ಶಿವ ವೀರಿಂಚಿ ನೃತಂ ಶರಣ್ಯ. ಬ್ರಹ್ಮ ರುದ್ರಾದಿಗಳಿಂದ ಸ್ತೋತ್ರ ಪಾತ್ರನಾದಂತಹ ಸ್ವಾಮಿ ಅವನೇ ಶರಣ್ಯನಾಗಿದ್ದಾನೆ. ಇನ್ನ ದೇವರ ಚಿಂತನೆ ಮಾಡುವಾಗ ಈ ಗುಣ ಬರಲಿ. ಯಾವುದು ಅಂದ್ರೆ ನಮಗೆ ಬೆಳಗ್ಗಿನಿಂದ ರಾತ್ರಿವರೆಗೂ ನಮ್ಮ ತಲೆಯಲ್ಲಿ ತುಂಬಿರೋದೇನು? ಆರತಿ. ಆರತಿ ಅಲ್ಲ ಆರ್ತಿ, ಆರ್ತಿನ ದುಃಖ. ಯಾವಾಗೂ ಅದು ಬೇಕು ಇದು ಬೇಕು, ಅದು ಬಂದಿಲ್ಲ ಇದು ಬಂದಿಲ್ಲ, ಅವರು ತೊಂದರೆ ಕೊಟ್ಟರು ಇದು ತೊಂದರೆ ಆಯಿತು, ಕೈ ಮುರಿತು ಕಾಲು ಮುರಿತು ಅದಾಯಿತು. ಒಟ್ಟಾರೆ ಯಾವುದೋ ಒಂದು ಆರ್ತಿ ಇದ್ದೇ ಇರುತ್ತೆ. ಹೇಳ್ತಾರೆ ಭೃತ್ಯ ಆರ್ತಿ ಹಂ, ಭೃತ್ಯರ ಆರ್ತಿಯನ್ನು ನಾಶ ಮಾಡುವಂತವ ಪ್ರಾಣತ ಪಾಲ ಭವಾಭಿಕೋತ. ಪ್ರಾಣರು ನಮಸ್ಕಾರ ಮಾಡಿದಂಥ ಅವರನ್ನ ಪಾಲನೆ ಮಾಡತಕ್ಕಂಥವ ಈ ಸಂಸಾರವೆಂಬ ದೊಡ್ಡ ಸಾಗರಕ್ಕೆ ನಾವೇ ಎಂಥವ. ಒಂದಾಮಹೇ ಪುರುಷತೇ ಚರಣಾರವಿಂದಂ, ನನ್ನ ಹೃದಯದಲ್ಲಿರುವ ಸ್ವಾಮಿ ನಿನ್ನ ಪಾದಕ್ಕೆ ನಮಃ ನಮಃ, ನನ್ನ ಈ ಗುಣಗಳು ತೋರಿಸಿ ಉದ್ಧಾರ ಮಾಡಯ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಸ್ವಲ್ಪ ನೀವು ಸಂತೋಷ ಪಡುವ ವಿಷಯ ಹೇಳ್ತಾ ಇದ್ದಾರೆ. ಹೇಳ್ತೀರಾ ಏನದು? ಅಂದ್ರೆ ಹೇಳ್ತಾ ಇದ್ದಾರೆ ಕೃತಾದಿಷು ಕಲೌ ತಥಾ ಭವಿಷ್ಯಂತಿ ನಾರಾಯಣ ಪರಾಯಣ ಕ್ವಚಿತ್ ಕ್ವಚಿತ್ ಮಹಾರಾಜ ದ್ರವಿಲೇಶು ಚ ಭೂಯಶಃ. ಈ ಕಲಿಯುಗದಲ್ಲಿ ಕೂಡ ನಾರಾಯಣ ಪರಾಯಣರಾದವರು ಅಲ್ಲಲ್ಲಿ 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 ಬರ್ತಾರೆ, ಅದು ದ್ರವಿಡ ಭೂಮಿಯಲ್ಲಿ ಹೆಚ್ಚು ಬರ್ತಾರೆ ಅಂತ ಹೇಳ್ತಾರೆ. ದ್ರವಿಡ ಭೂಮಿ ಇದೆ, ದ್ರವಿಡ ಭೂಮಿ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ತಾಮ್ರಪರ್ಣಿ ನದಿ ಅಂತ ಕೃತಮಾನ ಆ ನದಿಯಲ್ಲಿರುತ್ತೋ ಪಯಸ್ವಿನಿ ಕಾವೇರೀಚ ಮಹಾರಣ್ಯ ಅಂದ್ರು. ಎಲ್ಲಿ ಕಾವೇರಿ ನದಿ ಬರುತ್ತೋ ಅಲ್ಲಿ ಒಳ್ಳೆ ಜ್ಞಾನಿಗಳು ಹುಟ್ಟಿ ಬರ್ತಾರೆ. ಪ್ರತೀಚೀತ ಮಹಾನದಿ ಎಂದು ಹೇಳ್ತಾರೆ. ಏ ಪಿಬಂತಿ ಜಲಂ ತಾತಾಂ ಮನುಜಾಹ ಮನುಜೇಶ್ವರ, ಆ ಕಾವೇರಿಯಾದಿ ನದಿಗಳ ಜಲವನ್ನು ಕುಡಿದವರು ಪ್ರಾಯಶಃ ಹೇಳ್ತಾರೆ ಎಲ್ಲರೂ ಅಂತಲ್ಲ, ಪ್ರಾಯಶಃ ಆ ನೀರು ಕುಡಿದವರೆಲ್ಲ ಪ್ರಾಯೋ ಭಕ್ತ ಭಗವತಿ ವಾಸುದೇವೇ ಅಮಲಾಶಯ. ನಂತರ ಇನ್ನು ಹೇಳ್ತಾ ಇದ್ದಾರೆ ಸವಾದ ಮೂಲಂ ಭಜತ ಪ್ರಿಯಶ್ಚ ದತ್ತಾನ್ನ ಭಾರಶ್ಚ ಹರಿ ಪರೇಶ ವಿಕರ್ಮ ಯಶ್ವತ್ ಪತಿತಂ ಕಥಂಚಿತ್ ಧುನವತಿ ಸರ್ವಂ ಹೃದಯ ಸನ್ನಿವಿಷ್ಟ. ಇಷ್ಟೆಲ್ಲ ಭಾಗವತ ಕೇಳಿದ ಮೇಲೆ ಒಂದು ಸಂಶಯ ನಿಮಗೆ ಬರ್ತಾ ಇದೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಬರ್ತಾ ಇದೆ. ಮುಂದೆ ಬಿಡುತ್ತೆ ಏನು ಸಂಶಯ ಅಂದರೆ ಸ್ವಾಮಿ ನಮ್ಮ ಕರ್ಮಗಳು ಮಾಡಿಸ್ತಾ ಇರ್ತಾನಲ್ಲ, ಈ ಜನ್ಮದಲ್ಲಿ ಕರ್ಮಗಳು ಪುಣ್ಯ ಪಾಪ ಅದಕ್ಕೆ ಬೇಸ್ ಯಾವುದು? ಹಿಂದಿನ ಕರ್ಮ. ಅದಕ್ಕೆ ಬೇಸ್ ಆ ಹಿಂದಿನ ಕರ್ಮ. ಒಟ್ಟಾರೆ ದೇವರನ್ನ ನನ್ನ ಕರ್ಮಗಳು ಹೇಗೆ ಮಾಡಿಸ್ತೀಯ? ನಿನ್ನ ಕರ್ಮಾನುಸಾರವೇ ಅಂತ ದೇವರ ಉತ್ತರ. ಹೌದಾ? ಹಾಗಾದ್ರೆ ನಮ್ಮ ಕರ್ಮಾನುಸಾರವೇ ನಮ್ಮ ಕರ್ಮಗಳನ್ನ ಮಾಡಿಸ್ತಾ ಹೋದರೆ ನಮ್ಮ ಉದ್ಧಾರ ಆಗತ್ತಾ ಅಂತ ಪ್ರಶ್ನೆ. ಎಂದಿಗೂ ಆಗಲ್ಲ. ಯಾಕೆ? ಗೇಣು ಮುಂದಾದರೆ ಮೊಳಹಿಂದಾಗುವುದು ಅಂತ. ಯಾವುದೋ ಪಾಪ ಮಾಡಿರುವಂತ ಪ್ರಮಾಣ ಮಾಡ್ಲಿಕ್ಕೆ ಹೋಗ್ತೇವೆ, ಅಶ್ವಮೇಧ ಮಾಡಬೇಕಾದಷ್ಟು ಪಾಪ ಕಲಿಸ್ಕೊಳ್ತೇವೆ ಅದರಲ್ಲಿ. ಹಾಗೆ ಯಾವುದೋ ಒಂದು ರೂಪ ಏನೋ ಮಾಡ್ತಾ ಇರ್ತೇವೆ. ಕರ್ಮ ಮಾಡಿ, ಕರ್ಮವನ್ನ ನಮ್ಮಲ್ಲಿ ಸ್ವಾಮಿ ಪ್ರೇರಣೆ ಮಾಡಿ ಹಿಂದಿನ ಕರ್ಮಾನುಸಾರ ಮಾಡುತ್ತಾ ಹೋದರೆ ನಮಗೆ ಉದ್ಧಾರ ಆಗ್ತೇವ? ಸರ್ವ ಇಲ್ಲ. ಮತ್ತೆ ಸ್ವಾಮಿ ನಮ್ಮ ಕರ್ಮಾನುಸಾರವೇ ನಮ್ಮನ್ನ ಕರ್ಮಗಳು ಮಾಡಿಸ್ತಾ ಹೋದರೆ ನಮ್ಮ ಕರ್ಮಾನುಸಾರ ಆಗೋದೇನು? ಎಲ್ಲ ವಿಕರ್ಮಗಳೇ ಆಗ್ತಾ ಇರುತ್ತೆ. ಹೌದಾ? ಮನಸ್ಸಲ್ಲಿ ಟಾರ್ಚ್ ಹಾಕಿ ನೋಡಿಕೊಂಡ್ರೆ ವೇದೋಕ್ತ ಕರ್ಮಕ್ಕೆ ವಿರುದ್ಧ ಕರ್ಮಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಗತಿ ಏನು? ದೇವರನ್ನ ಕೇಳಿದರೆ ನಂದೇನಯ್ಯ ನಿನ್ನ ಕರ್ಮಾನುಸಾರ ಮಾಡಿಸಿದೆ, ಈಗ ಮಾಡಿಸ್ತಾ ಹೋದರೆ ನಮ್ಮ ಗತಿ ಏನು? ಮತ್ತೆ ನಮ್ಮ ಕರ್ಮಾನುಸಾರ ಕಾಣಿಸುವ ದೇವ ಅದನ್ನು ರಿಪೇರ್ ಹೇಗೆ ಮಾಡುತ್ತಾನೆ? ಮಾಡ್ಲಿಕ್ಕಾಗಲ್ಲ. ಇದ್ರ ಪ್ರಕಾರ ಆದ್ರೂ ಅದರ ಪ್ರಕಾರ ಆದ್ರೂ ಹಾಗೆ 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 ಬೆಳೀತಾ ಹೋಗ್ತಾ ಇದೆ. ಗತಿ ಏನು ಅಂದರೆ ಅದಕ್ಕೆ ಅಭಯ ಕೊಡತಾ ಇದ್ದಾರೆ. ಅಪ್ಪ ಕರ್ಮ ಪ್ರವಾಹದ ಲಕ್ಷಣ ಗೊತ್ತು ದೇವರಿಗೆ, ಅದು ಮುರಿಯಲಿಕ್ಕೆ ಬಂದಿದ್ದಾರೆ. ಇವ ಕರ್ತರೆ ಒಳಗೆ ಹಾಕ್ತಾನೆ, ಹೊರಗೆ ಹಾಕಲ್ಲ ಅಂದು ಹೇಳ್ತಾ ಇದ್ದಾರೆ. ಸ್ವಪಾದ ಮೂಲಂ ಭಜತ ಪ್ರಿಯಸ್ಥ. ಆದರೆ ನಮ್ಮಲ್ಲಿ ಒಂದು ಕ್ವಾಲಿಫಿಕೇಶನ್ ಬರಬೇಕು. ಏನದು? ಅಂದ್ರೆ ದೇವರ ಪಾದ ಗಟ್ಟಿಯಾಗಿ ಹಿಡಿಯಬೇಕು. ತೆತ್ತ ಅನ್ಯ ಭಾಗಸ್ಯ, ನೀನು ಕೊಡ್ತೀಯಾ? ಒಳ್ಳೇದು, ಕೊಡ್ಲಿಲ್ಲ ಇನ್ನೊಬ್ಬರಿದ್ದಾರೆ ಹೊರತು ಹೋಗ್ತೇವೆ. ರಾಯರು ಕೊಟ್ರೆ ಸರಿ, ಡಿಮ್ಯಾಂಡ್ ರಾಯರ್ ಹತ್ರ ಕೊಡ್ತೀರಾ ಇಲ್ವ? ಇಲ್ಲ ಬೇರೆ ಇದ್ದಾರೆ, ಅಲ್ಲಿಗೆ ಹೋಗ್ತೇವೆ ನಾವು. ಬೇಕಾದ್ರೂ ಕೊಡ್ಲಿಕ್ಕೆ ನೀವಾದ್ರೇನು ಅವರಾದ್ರಿ ಯಾರಾದ್ರಿ ನಮಗೆ ಹೋಗ್ಬಿಡ್ತಾ ಇರ್ತಾರೆ. ಹಾಗಲ್ಲಂತೆ ಚಟ್ಟಾನ್ಯ ಭಾವಸ್ಯ, ಇವ ಬಿಟ್ರೆ ಗತಿ ಇಲ್ಲ ಅಂತ ಇರುವಂತವ್ರು ಯಾರಿರ್ತಾರೋ ಅಂತವರಿಗೆ ಪರೇಶ ವಿಕರ್ಮ ಹೆಚ್ಚ ಪಾಠಿತ. ಸಂಸಾರದಲ್ಲಿ ನಮ್ಮ ವಿಕರ್ಮಗಳು ವಿಪರೀತ ಕರ್ಮಗಳು ಹೇಗಿರುತ್ತೆ ಅಂದ್ರೆ ಉತ್ಪತನ ಆಗತ್ತಂತೆ. ಉತ್ಪತನ ಅಂದರೆ ಸಮುದ್ರ ಎದುರಿಗೆ ನಿಂತು ಮಾಮೂಲಾಗಿರುತ್ತೆ, ಯುದ್ಧಕ್ಕಿದ್ದಂತೆ ತರಂಗ ಬರ್ತಾ ಇರುತ್ತೆ. ಎಷ್ಟು ಎತ್ತರ ಬರುತ್ತೆ ಅಂದರೆ ಕೊಚ್ಚಿ ಹಾಕುವಷ್ಟು ಬರುತ್ತೆ, ನಾವು ಕಾಣಿಸೋದೇ ಇಲ್ಲ ಅಷ್ಟು ಬರುತ್ತೆ. ಅದು ಉತ್ಪತನ ಅಂತ ಬರುತ್ತೆ. ನಮ್ಮ ಸಂಸಾರದಲ್ಲಿ ಅಂಥ ಕರ್ಮದ ಪ್ರವಾಹ ಎತ್ತು ಬಂದಾಗ ದೇವ ಏನ್ ಮಾಡುತ್ತಾನೆ? ಕಥಂಚಿತ ಧುನೋತಿ, ಯಾವುದೋ ಒಂದು ರೀತಿಯಲ್ಲಿ ಕತ್ತರಿಸ್ಬಿಡ್ತಾನಪ್ಪ, ಚಿಂತೆ ಮಾಡಬೇಡ. ಅಲ್ಲ ಅದು ಹೇಗೆ ಅಂದರೆ ಅದೇ ಉತ್ಪತಿತಂ ಎಂಬುದರಲ್ಲೇ ಹೇಳಿಬಿಡ್ತಾ ಇದ್ದಾರೆ. ಅಲ್ಲಿ ಸಮ ದೊಡ್ಡ ಅಲೆ ಬರ್ತಾ ಇದೆ, ಪಕ್ಕದಲ್ಲಿದ್ದವರು ಗೊತ್ತಿದ್ದವರು ಏನ್ ಹೇಳ್ತಾರೆ? ಸೆಟದಿನೆಲ್ಲ ಬೇಡ, ತಲೆ ಬಗ್ಗಿಸು ಅಂತಾರೆ. ಹೌದಲ್ವ? ಓಡ್ಲಿಕ್ಕಿಲ್ಲ, ಬಂದು ಬಿಟ್ಟಾ ಇತ್ತು ಅಲೆ. ಅವಾಗ ಏನ್ ಮಾಡಬೇಕು ಅಂದರೆ ಬಗ್ಗಿ ಕೂದು ಬಿಟ್ರೆ ಅದು ಬಂದು ಹೊಡೆದು ಹೋಗಿ ಬಿಡುತ್ತಂತೆ ಹೊರತು ನಮ್ಮನ್ನೇನು ಮಾಡಲ್ಲ. ಹೌದಾ? ಅದೇ ಸೆಟದ ನಿಂತಿದೆ ಸ್ವಚ್ಛ ಹಾಕಿಬಿಡುತ್ತೆ. ಅದೇ ಹೇಳ್ತಾ ಇದ್ದಾರೆ, ಸ್ವಪಾದ ಮೂಲಂ ಭಜತ. ದೇವರಿಗೆ ನಾವು ಬಗ್ಗಿದರೆ ಸಂಸಾರದ ತರಂಗ ಎಷ್ಟೆ ಬಂದರೂ ಬಚ್ಚಿ ಹೋಗುವಂತೆ ಕಥಂಚಿತ ಧುನವಾಗಿ ನಮ್ಮನ್ನೇನು ಮಾಡದೆ ಭಗವಂತ ಮಾಡಿಬಿಡುತ್ತಾನೆ. ಅಲ್ಲ, ಅಷ್ಟು ಮಾಡಬೇಕು ಅಂದ್ರೆ ದೇವರು ಎಲ್ಲಿರ್ತಾರ? ಅಲ್ಲಿಂದ ಬರಬೇಕಲ್ಲ, ವೈಕುಂಠದಿಂದ. ತುಂಬಾ ಟೈಮ್ ಹಿಡಿಯುತ್ತೆ ಟ್ರಾಫಿಕ್ ಜಾಮ್ ಅಂದ್ರೆ ಗತಿಯೇನು? ಯಾಕಂದ್ರೆ ನಮಗೆ ಟ್ರಾಫಿಕ್ ಅಂತ ಹೆದರಿಕಾಗುತ್ತೆ, ಅಲ್ಲಿಂದ ಇಲ್ಲಿ ಬರಬೇಕು ಅಂತ ಹೆದರಿಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಎಲ್ಲೋ ಇಲ್ಲ ಹೃದಯ ಸನ್ನಿವಿಷ್ಟ, ಎಲ್ಲೋ ಇಲ್ಲ ನಿನ್ನ ಹೃದಯದಲ್ಲೇ ಇದ್ದಾನೆ. ಅದರ ಬೇಡ, ನಿನ್ನ ಸಂಸಾರದಲ್ಲಿ ಎಂಥ ಎತ್ತರದ ಅಲೆ ಬಂದಾಗಲೂ ಹೊಚ್ಚಿ ಹಾಕಿ ನಿನ್ನ ಕಾಪಾಡಿಬಿಡುತ್ತಾನೆ ಭಗವಂತನ ನಂಬಯ್ಯ. ಅದಕ್ಕೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟದ ಕೆಡಲಿ. ಒಟ್ಟಾರೆ ಏನು ಹೇಳಿದ್ದು? ಕೊನೆಗೆ ಮುಕ್ತಾಯ ಮಾಡಿದ್ದಲ್ಲಿ ಭಾಗವತ ಧರ್ಮಗಳನ್ನ ಜಯಂತಿಯ ಉಪಾಖ್ಯಾನ, ಈಶಾನಿಗೆ ದೊಡ್ಡಪತಿಗಳು ಜಯಂತಿಯ ಉಪಾಖ್ಯಾನ ಪೂರ್ಣ ಹೇಳಬೇಕು ಅಂತಿತ್ತು, ಪೂರ್ಣ ಮುಗಿಸಿ ಆಯಿತು. ಅದಕ್ಕೆ ಪೂರ್ಣ ಜಯಂತಿಯ ಉಪಾಖ್ಯಾನ ಹೇಳಿ ಕೊನೆಗೆ ಮುಂದೆ ಮುಗಿಸಿದ್ದೇನು? ಕೃತಿಸನ್ನಿಂಗ್ ಇಷ್ಟ ಅಂದು ನಿಮ್ಮ ಹೃದಯದಲ್ಲಿರುವ ಸ್ವಾಮಿಯೇ ಭಾಗವತ ಧರ್ಮಗಳನ್ನ ನಿಮ್ಮಿಂದ ಅನುಷ್ಠಾನ ಮಾಡಿಸಿ ಉದ್ಧಾರ ಮಾಡುತ್ತಾನೆ ಹೆದರಬೇಡಿ ಎಂದು. ಭಾಗವತ ಧರ್ಮಗಳನ್ನ ಹೇಳಿದ್ರು ಅಪ್ಪ ನಮಗೆ ಆಗಲ್ಲ ಇದು ಅಂದರೆ ಯಾಕೆ ಹೇಳ್ತೀರಾ? ಟೆಸ್ಟ್ ಇಡೋದು ಅವನೇ, ಪಾಸ್ ಮಾಡಿಸೋದು ಅವನೇ, ಚಿಂತೆ ಯಾಕೆ ಮಾಡ್ತೀರ? ಅವನೇ ಮಾಡಿ ಬರ್ತಾರೆ. ಹೌದು, ಪ್ರಹ್ಲಾದರಾದರೂ ಹಾಗೆ ಮಾಡ್ತಾರಲ್ಲ. ಪ್ರಹ್ಲಾದರಾದರು ಹೊರಗೆ ನಿಂತು ಕೇಳು ಅಂತಾನೆ, ಒಳಗೆ ನಿಂತು ಬೇಡ ಅಂತಾನೆ. ಅದು ನೋಡಿ ನತ್ರು ಅಪ್ಪ ಎಂಥ ಚರ್ಯ, ನೀನೇ ಪರೀಕ್ಷೆ ಪಾಸ್ ಮಾಡಿಸುತ್ತಿದ್ದರೆ ಗತಿಯನ್ನು ನಮ್ಮಂತವರು. ಒಳಗಿದ್ದು ಬೇಡ ಅಂತೀಯ, ವರವನ್ನ ಕೇಳಬೇಡ ಅಂತೀಯ, ಹೊರಗಿದ್ದು ಕೇಳು ಅಂತೀಯ. ಆ ರೀತಿಯಲ್ಲಿ ವಿಶೇಷವಾದ ಜಯಂತಿಯ ಪಾಖ್ಯಾನ ಬಹಳ ಅಪರೂಪದ್ದು. ನಾನು ನಿಮಗೆ ಆ ಜಯಂತಿಯ ಪಾಖ್ಯಾನದಲ್ಲಿ 3% ಹೇಳಿದೆ, 100% ಇದೆ, ನಾನು 3% ಹೇಳಿದ್ದು ನಿಮಗೆ. ಇಷ್ಟು ವಿಸ್ತಾರವಾಗಿ ಅಂತ ಹೇಳಿದ್ರು ಸ್ವಲ್ಪ ಹೇಳಿದ್ದಾಯಿತು, ಇನ್ನ ತುಂಬಾ ಇದೆ. ಏಕಾದಶ ಸ್ಕಂಧ ಎಷ್ಟು ಇದೆ ಅಂದರೆ ಸಕ್ಕರೆ ಗುಡ್ಡ ನಾವು ಇರುವೆಗಳು, ಬಾಯಿ ಎಷ್ಟು ಎಟಕತ್ತೋ ಅಷ್ಟು ಕಚ್ಚೋಣ. ಸಮಯದ ಅಭಾವ, ಬುದ್ಧಿಯ ಅಭಾವ, ಸಮಯದ ಅಭಾವ ಎರಡು ಸೇರಿದಾಗ ಇನ್ನು ಹೇಳಬೇಕು. ಬುದ್ಧಿ ಅಭಾವ ಅಂದ್ರೆ ನಿಮಗಲ್ಲ, ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ, ನಿಮಗೆ ನಾನು ಹೇಳಿ ಸರಿ. ಯಾಕೆಂದ್ರೆ ಇದು ಹೇಳಲಿಕ್ಕೆ ಇಲ್ಲಿ ಕೂತಿದ್ದಾರಲ್ಲ ಅವರೇ ಸಮರ್ಥರಂತೆ ಹೊರತು ರಾಘವೇಂದ್ರ ಸ್ವಾಮಿಗಳಂತ ರಘುತ್ತಮರಂತ ಮಹಾನುಭಾವರು ಅವರು ಹೇಳಬೇಕು. ಇದು ನಮ್ಮಂಥವರೆಲ್ಲ ಭಾಗವತ ಹೇಳೋದು ಕುರುಡರಿಗೆ ಕುರುಡರು ಹಾದಿ ತೋರಿದಂತಾಗುತ್ತೆ. ನಾವು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾ ಇರ್ತೇವೆ. ಎಷ್ಟು ಅಂದ್ರೆ ದೇವರನ್ನು ನೋಡಿದವರು ದೇವರ ಕುರಿತು ಹೇಳಲಾರದಷ್ಟು ನಾವು ಹೇಳ್ತಾ ಇರ್ತೇವೆ. ಅವರು ಆಶ್ಚರ್ಯ ಪಡಬೇಕು, ಹೌದಾ ದೇವರು ಹೀಗಿರ್ತಾರ ಅಂತ ಅವರು ಕ್ವಶನ್ ಮಾಡಿ ಹಾಕೋಬೇಕು. ಅಷ್ಟು ಹೇಳ್ತೇವೆ, ಇದು ಉಪಯೋಗವಿಲ್ಲ, ಕೇಳಿಬಿಡಿ. ಚೂರು ಹಿಡಿದ್ರೆ ಹಿಡಿದುಕೊಳ್ಳಿ ದೊಡ್ಡವರ. ಅದಕ್ಕೆ ಹೇಳುತ್ತಾರೆ ವ್ಯಾಸತತ್ವನ್ನೇ ಹೇಳುತ್ತಾರೆ, ಪ್ರವಚನ ಬಾಗುವುದೇ ಎಂದಿಗನ್ನ. ಅಯ್ಯ ಪ್ರವಚನ ಸಿಗತ್ತೇನು ಅಂತಾರೆ. ಯಾಕಂದ್ರೆ ನಮ್ಗೆ ಬೀದಿ ಬೀದಿಗೆ 20 ಪ್ರವಚನ ಸಿಗತ್ತಲ್ಲ, ಅಂದ್ರೆ ಇದು ಪ್ರವಚನ ಅಲ್ಲ, ಪ್ರವಚನ. ಏನು ಹೇಳುತ್ತೇವೋ ಅನುಭವಿಸಿ ಅದನ್ನ ವಿಶೇಷ ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳುವುದೇ ಪ್ರವಚನ ಅಂತ ದೊಡ್ಡವರು ಬಂದಾಗ ಅದು ಬಿಡಬೇಡಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಜಯಂತೇವ ಪ್ರಾಖ್ಯಾನ ಪೂರ್ಣಗೊಳಿಸಿದ್ರು. ನಂತರ ದೇವತೆಗಳು ಬಂದು ಕೃಷ್ಣನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸಾಕಪ್ಪ ಇನ್ನ ಬಂದು ಬಿಡು ಅಂತಾರೆ. ಕೃಷ್ಣ ಹೇಳಿದ ಬರ್ತಾ ಇದ್ದೇನೆ ಅಂತ ಎಲ್ಲ ಯಾದವರನ್ನ ಪ್ರಭಾತ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ತಾನೇ ಒಬ್ಬರಿಗೊಬ್ಬರು ಹೊಡೆದುಕೊಳ್ಳುವಂತೆ ಮಾಡಿ ಮುಗಿಸಿಬಿಟ್ಟ ಅಂದ್ರು. ಅಲ್ಲೇನು ಮಾಡಿದ ಹೇಳ್ತಾರೆ ವಿಷ್ಣು ಪುರಾಣ ಹೇಳ್ತಾ ಇದೆ. ಎಲ್ಲರನ್ನ ಕರ್ಕೊಂಡು ಹೋದಂತೆ ತಾನೇ ಕರ್ಕೊಂಡು ಹೋದ. ಕರ್ಕೊಂಡು ಹೋದಾಗ ಎಲ್ಲರೂ ಸುಮ್ಮನೆ ಹೋಗಿಲ್ಲ, ಚೆನ್ನಾಗಿ ಹೇಳ್ತಾರೆ ಭಾಗವತ. ಹೋದ ಕೂಡಲೇ ಸ್ನಾನ ಮಾಡಿದ್ರಂತೆ, ಪ್ರಭಾತ ಕ್ಷೇತ್ರ ದೊಡ್ಡ ಕ್ಷೇತ್ರ, ಎಲ್ಲರೂ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣ ಕೊಟ್ರಂತೆ. ತರ್ಪಣ ಕೊಟ್ಟ ಮೇಲೆ ಬ್ರಾಹ್ಮಣರಿಗೆ ದಾನಗಳನ್ನು ಕೊಟ್ರಂತೆ, ಅವರಿಗೆ ಊಟ ಮಾಡಿಸಿದ್ರಂತೆ, ತಲೆವಾಗಿ ನಮಸ್ಕಾರ ಮಾಡಿ ಅಪ್ಪಣೆ ತಗೊಂಡು ಊಟಕ್ಕೆ ಕೂತರಂತೆ. ಊಟಕ್ಕೆ ಕೂತಾಗ ಕೃಷ್ಣ ಇವತ್ತು ಚೂರು ಪಾನ ಮಾಡಬಹುದೇನೋ ಅಂದ. ಕೃಷ್ಣನೇ ಹೇಳಿದಾಗ ಪಾನ ಯಾಕೆ ಬೇಡಬೇಕು, ಕೃಷ್ಣನೇ ಹೇಳ್ತಾ ಇದ್ದಾನೆ. ಆಯಿತು, ಹೇ ಯಾವಾಗಲೂ ಸಿನಿಮಾಕ ಬೇಡ ಅನ್ನೋ ಅಪ್ಪ ಅಮ್ಮನೆ ಒಂದು ಹೋಗು ಅಂದ್ರೆ ಖುಷಿಯೋ ಖುಷಿಯೋ. ಆತರ ಪಾನ ಮಾಡು ಅಂದ್ರೆ ಆಯ್ತು ಅಂತ ಎಲ್ಲರೂ ಶುರು ಮಾಡಿದ್ರು. ಜಗಳ ಶುರು ಆಯ್ತಂತೆ. ನಮ್ಗೆ ಅರ್ಥ ಆಗಲ್ಲ, ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಕೊಲ್ಲುವಷ್ಟು ಜಗಳ ಬರಬೇಕಾದ್ರೆ ಏನೋ ಸೀರಿಯಸ್ ಮ್ಯಾಟರ್ ಇರಬೇಕು ಅಂತ ನನ್ಗನ್ಸುತ್ತೆ. ಹೌದಲ್ವ, ಇಷ್ಟು ಪ್ರಾಣ ಹೇಳ್ತಾ ಇದೆ. ಅದು ಏನಪ್ಪ ವಿಷಯ ಅಂದ್ರೆ, ಎಲ್ಲರೂ ಎರೆಗಳಲ್ಲಿ ಹಾಕೊಂಡಿದ್ದಾರೆ, ಅನ್ನ ಬಡಿಸ್ಕೊಂಡಿದ್ದಾರೆ, ಒಬ್ಬರು ಶುರು ಮಾಡಿದ್ರಂತೆ, ಮದೀಯಂ ಮೃಷ್ಟಮನ್ನಂ, ನನ್ನ ಎಲೆಯಲ್ಲಿರುವ ಅನ್ನ ಬಹಳ ಚೆನ್ನಾಗಿದೆ ನಿಮ್ದಿಲ್ಲ. ಇಷ್ಟೇ ಶುರುವಾಯಿತು ನೋಡಿ. ಚಿಕ್ಕ ಕಾರಣ ಸಾಕು ಪ್ರಪಂಚವೇ ಧ್ವಂಸ ಆಗ್ಲಿಕ್ಕೆ ಅಂತ. ಈ ರೀತಿಯಾದ ಚಿಕ್ಕ ಕಾರಣ, ನನ್ನ ಎಲೆ ಅನ್ನ ಬಹಳ ಚೆನ್ನಾಗಿದೆ, ಯಾಕೆ ಮದಿರಾ ಪಾನ ಎಫೆಕ್ಟ್ ನಡೆಸ್ತಾ ಇದೆ, ಶಾಪ ಅದು ನಡೆಸ್ತಾ ಇದೆ, ಎಲ್ಲ ಸೇರಿ ಒಬ್ಬರಿಗೊಬ್ಬರು ಸಿಟ್ಟು ಬೆಳೆಯುತ್ತಾ ಇದೆ, ಬೆಳೆಯುತ್ತಾ ಇದೆ, ಜಗಳಾಡ್ಲಿಕ್ಕೆ ಶುರು ಮಾಡುತ್ತಾರೆ. ಕೃಷ್ಣ ಬೆಳೆಸ್ತಾ ಇದ್ದಾನೆ, ವರ್ಣನೆ ಮಾಡ ಸುಂದರವಾಗಿ. ಅವಾಗೆ ಇಬ್ಬರು ಕಳೆದರಂತೆ, ಕೃಷ್ಣ ಅವನ ಪಾರ್ಟಿ ಅಂತ. ಇವ ಕೃಷ್ಣ ಅವನ ಪಾರ್ಟಿ, ಅವರು ಹೇಳ್ಕೊಂಡ ಇವರ ಪಾರ್ಟಿ ಅಂತ. ಆ ರೀತಿ ಕೃಷ್ಣನ ದೂಡುತ್ತಾ ಇದ್ದಾರೆ. ಕೃಷ್ಣ ಸಿಟ್ಟು ಬಂದವರಂತೆ ಇಬ್ಬರನ್ನು ಹೊಡಿತಾ ಇದ್ದಾರಂತೆ, ದರ್ಭಗಳನ್ನು ಹಿಡಿದು ಅವರು ಕೃಷ್ಣನ ಹೊಡಿತಾ ಇದ್ದಾರೆ. ಒಟ್ಟಾರೆ ಒಬ್ಬರೇ ಒಬ್ಬರು ಯಾರಿಗೆ ಯಾರನ್ನು ಹೊಡಿತಾ ಇದ್ದಾರೋ ಗೊತ್ತಿಲ್ಲ, ಎಲ್ಲ ಹೊಡ್ಕೊಂಡಾಯ್ತು. ಕೃಷ್ಣ ನೋಡಿದ ಯಾರು ಉಳಿದರ, ಯಾರು ಉಳಿದಿಲ್ಲ. ಸರಿ, ಸೂತನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಉಳಿದದ್ದು ಅಣ್ಣ. ಅಲ್ಲಿ ನೋಡಿ, ಇಷ್ಟು ಜಗಳಾಡಿದ್ರು ಬಲರಾಮ ಕೃಷ್ಣನು ಜಗಳಾಡಿ ಹೋಗಲಿಲ್ಲ. ಶಾಪ ಗಾಂಧಾರಿ ದೇವಿ ಆಗಲಿ ಋಷಿಗಳಾಗಲಿ ಕೊಟ್ಟದ್ದು, ದೇವರಿಗೆ ತಾಪಲ್ಲ, ಶೇಷದೇವರಿಗೆ ಆಗಲ್ಲ, ಚಿಕ್ಕವರಿಗೆ ಬರುತ್ತೆ, ಅವರಿಗಾಯಿತು. ಮತ್ತಿವರು ಅಲ್ಲಿ ಹೇಳುತ್ತಾರೆ ವಿಶೇಷವಾಗಿ, ನೋಡುತ್ತಾನೆ ಕೃಷ್ಣ ಆಗದ ಮರದ ಕಳೆಗೆ ಶೇಷ ನಮ್ಮ ಬಲರಾಮದೇವರು ಕೊಟ್ಟಿದ್ದಾರೆ, ಅವರ ಬಾಯಿಯಿಂದ ಕಾಳ ಸರ್ಪ ಹೊರಟು ಬರ್ತಾ ಇದೆ, ಬಾಯಿಯಿಂದ ಹೊರಟು ಬರ್ತಾ ಇದೆ, ಸಮುದ್ರಕ್ಕೆ ವೇಗವಾಗಿ ಹೋಗ್ತಾ ಇದೆ. ವರುಣದೇವರು ಅರ್ಧ ಭಾಗ್ಯಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ನೋಡಿದ ಕೃಷ್ಣ ಆಯ್ತು, ಅಣ್ಣ ಹೊರಟಾಯಿತು, ನಾನು ಹೊರಬೇಕು ಅಂತ ಆಳದ ಮರದ ಕೆಳಗೆ ಕೂಡತಾ ಇದ್ದಾನೆ. ಕೂಡುವಾಗ ಬಂದವನೇ ಉದ್ಧವ. ಉದ್ಧವ ಏನು ಬೇಕು? ಅಲ್ಲ ನನ್ನ ಬಿಡಬೇಡ ಕೃಷ್ಣ, ನಾನು ಬರ್ತೇನೆ. ಅಲ್ಲಯ್ಯ ನೀನು ಇಲ್ಲೇ ಇರಬೇಕು, ಯಾಕೆ? ದೇವರನ್ನು ನೋಡಿದವರು ಒಬ್ಬರಾದರೂ ಬೇಕಲ್ಲ, ಅದಕ್ಕೆ ಇಲ್ಲೇ ಇರುವ. ಅಲ್ಲ ನಾನು ಬರ್ತೇನೆ. ಅಲ್ಲ ನಿನ್ನ ಬಿಟ್ಟರೆ ತಾನೇ ತನ್ನ ರೂಪದಿಂದ ಒಂದು ರೂಪ ತೆಗೆದ ಭಾಗವತದಲ್ಲಿ ಪ್ರತ್ಯಕ್ಷ ಇದ್ದ ಕೈಗೆ ಕೊಟ್ಟ. ಬದರಿಕಾಶ್ರಮಕ್ಕೆ ಹೋಗು, ಅಲ್ಲೇನು ಮಾಡಲಿ, ಮರಣರಾಜ ಸೇವಾ ಮಾಡು, ನಂತರ ಎಲ್ಲೆಲ್ಲಿ ಭಾಗವತಾದಿಗಳ ಪ್ರವಚನ ಆಗುತ್ತೋ ಅಲ್ಲಿ ಹೋಗಿ ಕೇಳುವವರಿಗೆ ಅನುಗ್ರಹ ಮಾಡು. ಹೇಳ್ತಾರೆ, ಸಹಾಯೋ ಜಾಯತೆ ತತ್ರ ನಾರದ ಉದ್ಧವ ಪಾರ್ಶ್ವದೈಹಿ. ಅವರೆಲ್ಲರಲ್ಲಿ ಬಂದಿರ್ತಾರೆ, ನಮಗಾಗಿ ಕೂತಿರ್ತಾರೆ, ಮನೆಗೆ ಹೋಗುವಾಗ ಬಿಟ್ಟು ಹೋಗಲ್ಲ, ನಮ್ ಜೊತೆಗೆ ಬರ್ತಾರಂತೆ. ಕೇಳಿದರೆ ಬರ್ತಾರಂತೆ, ನಮ್ಮ ಮನೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುತ್ತಾರಂತೆ. ಸತ್ಯವಾದ ವಿಚಾರ. ಅದಕ್ಕೆ ಭಾಗವತ ಕೇಳಿದರೆ ತೊಂದರೆಗಳೆಲ್ಲ ಹೋಗುತ್ತೆ ಎಂಬುದಕ್ಕೆ ಹೇಳ್ತಾರೆ. ಅವ್ರು ಬರ್ತಾರೆ ನಮ್ಮ ಹಿಂದೆ. ಸರಿ, ಉದ್ಧವರಿಗೆ ಅಪರೂಪದ ತತ್ವಜ್ಞಾನ ಕೊಡ್ತಾ ಇದ್ದಾರೆ. ಪ್ರಧಾನ ಮೂರು ಬರುತ್ತೆ ಉದ್ಧವನಿಗೆ. ಕೃಷ್ಣ ಹೇಳಿದ್ರಲ್ಲಿ 24 ಗುರುಗಳನ್ನ ಕುರಿತು ಹೇಳಿದ, ಯದು ಮಹಾರಾಜನಿಗೆ ಉಪದೇಶ ಕೊಟ್ಟ ಅವಧೂತ ಉಪಾಖ್ಯಾನ ಗೊತ್ತು ನಿಮಗೆಲ್ಲ, ಚೆನ್ನಾಗಿ ಗೊತ್ತು. ಅದರಲ್ಲಿ ಏನಿದೆ, ಎಲ್ಲ ಭೂಮಿ ಆಕಾಶ ಅಗ್ನಿ ವಾಯು ಎಲ್ಲ ನನಗೆ ಗುರುಗಳೇ ಅಂತ ಹೇಳಿದರು. ಪ್ರಶ್ನೆ, ಜಡವಾದ ಭೂಮಿ ಗುರು ಹೇಗಾಯಿತು, ಜಡವಾದ ಆಕಾಶ ಗುರು ಹೇಗಾಯಿತು? ನಾವು ಭೂಮಿ ಗುರುವಾದರೆ ನಮಗೂ ಬರಲಿ ಪಾಠ, ಈ ಹಾದಿಗೂ ಬರ್ತಾ ಇಲ್ಲ, ಅವ್ರಿಗೆ ಮಾತ್ರ ಬಂದದ್ದು ಯಾಕೆ ಅಂದರೆ, ಅಲ್ಲಿ ಅರಣ್ಯಕಾಚಾರ್ಯ ರಹಸ್ಯ ತಿಳಿಸಿಕೊಡ್ತಾರೆ. ಹುಚ್ಚಪ್ಪ, ಅಲ್ಲಿ ಭೂಮಿಯ ಗುರುವಲ್ಲ, ಭೂಮಿ ಒಳಗೆ ಭೂಶಬ್ದನಾದಂತಹ ಭಗವಂತ ಏನಿದ್ದಾನೆ, ಆ ಭೂಮಿ ಒಳಗೆ ಆ ಲಕ್ಷಣಗಳನ್ನು ಪ್ರಕಟ ಮಾಡಿದ ಭಗವತ್ ರೂಪ ಏನಿದೆ ಅದೇನಯ್ಯ ಗುರು. ಆ ಭಗವತ್ ರೂಪ ಅವಧೂತನಿಗೆ ಈ ಭೂಮಿಯಲ್ಲಿ ಇಂಥ ಗುಣ ನಾನು ಪ್ರಕಟ ಮಾಡಿದೆ ಅಂತ ಪಾಠ ಹೇಳಿಕೊಟ್ಟ. ಹಾಗಾದರೆ 24 ಗುರುಗಳು ಅಂದ್ರೆ ಯಾರು? 24 ರೂಪ ಧಾರಣ ಮಾಡಿದ ಭಗವತ್ ರೂಪ ಬಿಂಬನೇ ಅಲ್ಲಿ ನಿಂತು ಪಾಠ ಹೇಳಿಕೊಟ್ಟ. ಇದಯ್ಯ ಅವಧೂತೋಪಾಖ್ಯಾನ. ಅದು ಅರ್ಥ ಏನು? ನಮ್ಮ ಆ ಅವಭೂತ ಹೃದಯದೊಳಗಿರುವ ಸ್ವಾಮಿಯೇ ನಮ್ಮೊಳಗೂ ಇದ್ದಾನೆ. ಅಲ್ಲಿಗೆ ಕನೆಕ್ಷನ್ ಬಂತು. ಹಾಗಾದರೆ ನಮಗೂ ಕಾಲ ಬಂದರೆ ನಮಗೂ ಪಾಠ ಹೇಳಿಕೊಡತಾನೆ ಖಚಿತವಾಗಿ. ಇಷ್ಟು ಹೇಳಿಕೊಟ್ಟ ಮೇಲೆ ಇನ್ನಿಬ್ಬರು ಬರ್ತಾ ಇದ್ದಾರೆ. ಒಬ್ಬರು ಐಲ ಗೀತ, ಇನ್ನೊಂದು ಭಿಕ್ಷು ಗೀತ ಅಂತ ಬರುತ್ತೆ. ಐಲ ಇಲಾದೇವಿಯ ಮಗ, ಸ್ವಾಮಿಯೇ ಪೂರ್ವನಿಗೆ ವಿಷಯ ತತ್ವಜ್ಞಾನ ಕೊಟ್ಟ, ಹೆಣ್ಣಿನ ಸಂಪರ್ಕ ಕೊಟ್ಟ, ಹೆಣ್ಣಿಗಾಗಿ ಹುಚ್ಚನಾಗಿ ಅಳಿಯುವಂತೆ ತಾನೇ ಅಳಿಯುವಂತೆ ಮಾಡಿದ, ಕೊರಳೆ ಬಿಡಿಸಿದ, ತತ್ವಜ್ಞಾನ ಕೊಟ್ಟು ಉದ್ಧಾರ ಮಾಡಿದ, ಮಾಡುವಾಗ ಬಾಯಿಯಿಂದ ನುಡಿಸಿದ, ಆ ನುಡಿದ ಗೀತೆಯನ್ನೇ ಎಲ್ಲರಿಗೂ ತಿಳಿಸಿಕೊಟ್ಟ. ಕೃಷ್ಣ ಹೇಳಿದ, ಅಪ್ಪ ಈ ಚರ್ಮದ ಹೊದಿಕೆ ಇರುವಂತ ಈ ಒಳಗಿನ ಅಸ್ಥಿ ಮಾಂಸದ ಈ ದೊಡ್ಡ ಬಿದಿರಿನ ಗುಟ್ಟೆಯನ್ನ ನೋಡಿ ನೆಚ್ಚಬೇಡ ಅಂತ ಹೇಳಿದರು. ಹೌದು, ಕೇಳ್ತಾ ಇದ್ವು, ಮತ್ತೆ ಬಿಡ್ತಾ ಇದೆಯಾ? ಬಿಡ್ತಾ ಇಲ್ಲ. ಐಲಗೀತ 1000 ಸಲ ಕೇಳಿದ್ರು ಬಿಡ್ತಾ ಇಲ್ಲ. ಯಾಕೆ ಬಿಡಲ್ಲ ಅಂದರೆ, ಐಲಗೀತ ಕೊನೆಗೆ ಒತ್ತರಣೆ ಕೊಡ್ತಾರೆ, ಸ್ಟಾಂಪ್ ಹಾಕ್ತಾರೆ. ಇದು ನಾನು ಬಿಡಿಸಿಕೋಬೇಕು ಅಂತ ನೋಡಿದ್ರೆ ನಾನು ಬಿಟ್ಟಿಲ್ಲ. ಅವನು ಬಿಡಿಸಿದರೆ ಬಿಡುತ್ತೆ, ಅವನ ಪಾದ ಹಿಡಿಯಿರಿ. ಯಾವನಾದರೆ ಕೊಟ್ಟರು ಈ ಮೋಹ, ಅವನು ಬಿಡಿಸಿದರೇನೆ ಬರುತ್ತೆ. ಕೃತ್ವಲ್ಕ ಮಹೋಲ್ಕ ವೀರವಲ್ಕ ಏನು ನಾನಾ ಮೋಹಾದಿಗಳಲ್ಲಿರೋದು ಭಗವದ್ ರೂಪ, ಅದನ್ನು ಚಿಂತನೆ ಮಾಡಿದಯ್ಯ, ಆತ ಬಿಡಿಸ್ತಾನೆ. ಇಲ್ಲದಿದ್ದರೆ ಪಲ್ಟಿ ಹೊಡೆದ್ರು ಕೂಡ ಈ ಮೋಹ ಬಿಡಲ್ಲ ಅಂತ. ಇನ್ನ ಎರಡನೇದು ಮೋಹ ಆದ ಮೇಲೆ ದೊಡ್ಡದು ದ್ರೋಹ ಮಾಡುವಂಥದ್ದು ಯಾವುದು? ಲೋಭ. ದುಡ್ಡಿರಂತೆ ದೇವರಿಗಾಗಿ ಬಿಚ್ಚಲಿಕ್ಕೆ ಮನಸ್ಸೇ ಬರಲ್ಲ. ಆ ಲೋಭಿ ಮಹಾಪಾಪಿ ಹೇಳಿದ ಗೀತೆಯೇ ಭಿಕ್ಷು ಗೀತ. ದುಡ್ಡಿಗಾಗಿ ನಾನಾ ಕೆಲಸ ಮಾಡಿದ, ಹೆಂಡತಿ ಮಕ್ಕಳಿಗೂ ಕೊಡಲಿಲ್ಲ, ಎಲ್ಲರಿಗೂ ಕಾಟ ಕೊಟ್ಟ, ಉಪದ್ರ ಕೊಟ್ಟ. ಭಿಕ್ಷು ಗೀತ ನಮ್ಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಹೇಳ್ತೀರಾ? ಅಂದರೆ ಅದಕ್ಕೆ ಒಬ್ಬರು ಕನ್ನಡದಲ್ಲಿ ಭಿಕ್ಷು ಗೀತೆಯನ್ನ ಮಾಡಿದ್ರು. ಅದನ್ನ ಹಾಡು ಯಾವುದು ಅಂದ್ರೆ, ಶ್ರೀರಾಮಣ ತವ ಚರಣ ದೊರಕುವುದು ಧ್ಯಾನಗಿನ್ನು ಪರಮಪಾಪಿಷ್ಠ ನಾನು. ಅದು ಯಾವುದೂ ಅಲ್ಲ, ಭಿಕ್ಷು ಗೀತ. ಹೇಳ್ತಾರೆ, ದುಡ್ಡಿಗಾಗಿ ಎಲ್ಲ ವೃತ್ತಿಯನ್ನ ಕಳಿಸಿದೆ, ನಂತರ ಮದುವೆ ಮುಂಜೆ ಅದಕ್ಕೆ ಹೋಗಿ ಸುಳ್ಳು ಹೇಳಿದಂದ್ರೆ ನಾನು ತಪ್ಪನ್ನ ಹೇಳಿದೆ, ಬ್ರಹ್ಮತ್ಯಗಾರನ್ನು ಎನಿಸಿದೆ, ಮೃತ್ಯು ದೇವನೇ ಎನಿಸಿದೆ ಅಂತ ಒದ್ದಾಡಿ ಬಿಡ್ತಾನ ವ್ಯಕ್ತಿ. ಕೊನೆಗೆ ಏನಾಯಿತು, ಎಲ್ಲ ದುಡ್ಡು ಇಷ್ಟು ಮಾಡಿದ ದುಡ್ಡಿಗಾಗಿ ಆ ದುಡ್ಡಿನ ಮೇಲೆ ವ್ಯಾಮೋಹ ಬಂತು. ಆ ವ್ಯಾಮೋಹದಿಂದ ಭೂಮಿಯಲ್ಲಿ ಊಟ ಹಾಕೋದು ನೋಡೋದು ನೋಡೋದು ನೋಡೋದು, ಖರ್ಚು ಮಾಡಿದರೆ ಮತ್ತೆ ತೃಪ್ತಿ ಇಲ್ಲ, ಇಷ್ಟು ನೋಡೋದ್ರಲ್ಲೇ ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದ್ರಲ್ಲೇ ಆನಂದ. ಇಟ್ಟು ಇಟ್ಟೇನಾಯಿತು, ಆಗ ಬ್ಯಾಂಕ್ ಇದ್ದಿಲ್ಲ, ಭೂಮಿ ಒಳಗಿಡ್ತಾ ಇತ್ತು, ಎಲ್ಲ ಕಡೆ ಹೊತ್ಕೊಂಡು ಹೋಗ್ಬಿಟ್ರು. ಅವಾಗೆ ಹುಚ್ಚನಾದ, ಜ್ಞಾನಿಯಾದ, ಬುದ್ಧಿ ಬಂತು, ನಂತರ ಸನ್ಯಾಸಿಯಾಗಿ ಊರಿಗೆ ಬರ್ತಾನೆ, ಎಲ್ಲರಿಗೂ ಉಪದ್ರ ಕೊಟ್ಟ, ನಾನಾ ರೀತಿಯಲ್ಲಿ ಕೊಟ್ಟಿದ್ದ, ಈಗ ಅಂದುಕೊಳ್ಳಿಕ್ಕೆ ಬಂದಿದ್ದಾನು, ಇದು ಯಾವ ವೇಷವೋ ಅಂತ ಅಂದುಕೊಂಡ್ರೆ ಎಲ್ಲರೂ ನಂಬಿಲ್ಲ ಅವರನ್ನ. ಬಟ್ಟೆ ಹರಿದ್ರು, ಕಮಂಡಲ ಹೊಡೆದ್ರು, ಎಲ್ಲ ಮಾಲೆಗಳು ತುಂಡು ಮಾಡಿದ್ರು, ಇನ್ನ ಸಾಕಾಗಿಲ್ಲ ಹೇಳುತ್ತಾರೆ, ಅವನ ಮೇಲೆ ಬಲವತ್ತರ ವಿಸರ್ಜನೆ ಮಾಡಿದ್ರು. ಇಷ್ಟಾದರೂ ಅದು ಹೇಳಿದ, ಹೌದಯ್ಯ ಸ್ವಾಮಿ, ನಾನು ಮಾಡಿದ್ದಕ್ಕೆ ಮುಯ್ಯಕ್ಕೆ ಮುಯ್ಯ ತೀರಿತು, ತೀರಿಸಿದ ಸಂತೋಷ ಆಯಿತು, ಇನ್ನಾದರೂ ನಿನ್ನ ಭಜಿಸುವ ಭಾಗ್ಯವಂತಲ್ಲ ಸಾಕು ನನಗೆ ಅಂತ ಹೊರಟ. ಇಲ್ಲಿ ಗೊತ್ತಾಗೋದೇನು ಅಂದ್ರೆ, ಸ್ವಾಮಿ ಜೀವನ ಯೋಗ್ಯತೆ ಇದ್ದರೆ ಅವನ ಕರ್ಮಾನುಸಾರ ಹೇಳಿದ್ದರೂ ಕೂಡ ಹೇಳೋ ಮಾಡಿಬಿಡುತ್ತಾನೆ. ಎಂಥ ಹೋಗಿ ಪಾಪಿ ಅವನನ್ನ ಬದಲಾವಣೆ ಮಾಡಿ ಅವನ ಬಾಯಿಯಿಂದ ಗೀತೆಯನ್ನು ನುಡಿಸಿ ಆ ನುಡಿದ ಗೀತ ತಾನು ನುಡಿದರೆ ಕೃಷ್ಣ ನೋಡಯ್ಯ ಬಿಟ್ಟು ಹೀಗೆ ಹೇಳಿದ್ದಾನೆ ಅಂತ ಕೃಷ್ಣ ಆ ಗೀತೆಗೆ ಗೌರವ ಕೊಡಬೇಕಾದರೆ ಅದೆಂಥ ಪರಿವರ್ತನೆ ತಂದಿರಬೇಕು. ಅದಕ್ಕೆ ಸ್ವಾಮಿ ಅದಕ್ಕೆ ದಾಸ ಹೇಳ್ತಾರೆ, ನಿನ್ನ ಆಟ ನಿನಗೇ ಗೊತ್ತು ಹೇಳ್ತಾರೆ, ಒಂದನ್ನು ನೆಪ ಮಾಡಿ ಏನನ್ನೂ ಮಾಡಿಸುವಿ, ಏನೋ ಮಾಡ್ತೀಯಪ್ಪ ನೀನು ಉದ್ಧಾರ ಮಾಡುವ ಕರ್ತ ನಂಬಿದೆ, ನಿನ್ನಿಷ್ಟ ಏನು ಇಲ್ಲಾದ್ರೂ ಮಾಡುವ ಅಂತ ಹೇಳ್ತಾರೆ. ಆದ ಕಾರಣ ಒಂದು ವೇಳೆ ಆ ಭಿಕ್ಷುಕನ ಚರಿತ್ರೆ ನೋಡಿದರೆ ಅಯ್ಯೋ ಏನು ದೇವ ಇಂಥ ಲೋಭಿಯಾಗಿ ಪಾಪಿಯಾಗಿ ಮಾಡಿಬಿಟ್ಟನಲ್ಲ ಒಳಗೆ ನಿಂತು ಈ ವ್ಯಕ್ತಿಯನ್ನ ಅಂದರೆ ಉದ್ಧಾರ ಮಾಡಲಿಕ್ಕೆ ಮಾಡಿದ, ಏಳು ಕೊಡಿಸಿದ, ಅಬ್ಬರೊಬ್ಬರ ತತ್ವಜ್ಞಾನಿಯಾಗಿ ಮಾಡಿ ಆತನ ಗೀತೆ ಕೃಷ್ಣನ ಬಾಯಿಂದ ಬರುವಂತೆ ಮಾಡಿಬಿಟ್ಟನಲ್ಲ, ಇದಕ್ಕಿಂತ ಉಪಕಾರ ಉಂಟೆ. ಆದ ಕಾರಣ ಸ್ವಾಮಿ ಮಾಡಿದ್ದು ಮರ್ಯಾದೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿರಲ್ಲ, ನಂತರ ಗೊತ್ತಾಗುತ್ತೆ. ಇಷ್ಟು ಹೇಳಿ ಕೃಷ್ಣ ತಾನು ಪರಂಧಾಮಕ್ಕೆ ಹೊರಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಶಾಪ ಫಲಿಸಬೇಕಲ್ಲ, ಮುಸಲ ಕೆಲಸ ಮಾಡಬೇಕು. ಮುಸಲ ಆಗುವರೆಗೂ ಚಿಕ್ಕ ತುಂಡು ಅರ್ಧ ಚಂದ್ರಾಕೃತಿಯಲ್ಲಿತ್ತು, ಅದರ ಬಾಣಕ್ಕಿಟ್ಟಿದ್ದ ವ್ಯಾಧ ಜರ ವ್ಯಾಧ ಹೊಡೆದ, ಕೃಷ್ಣನ ಪಾದಕ್ಕೆ ಬಿದ್ದ. ಕೃಷ್ಣ ನೀನಂತ ಗೊತ್ತಾಗಿಲ್ಲಯ್ಯ ಮುರುಘ ಅಂತ ಹೊಡೆದೆ. ಕೃಷ್ಣ ಹೇಳಿದ, ನಿನಗ ಮರುಳು ಕೊಟ್ಟು ಮುರುಘ ಅಂತ ತಲೆಯಲ್ಲಿ ತಂದದ್ದು ನಾನೇನಯ್ಯ, ಮತ್ತೆ ನಾನೇನು ಮಾಡಲಿ, ಏನಿಲ್ಲ ವಿಮಾನ ಬರ್ತಾ ಇದೆ ಹತ್ತಿ ಹೋಗು. ದೇವರನ್ನ ಬಾಣದಿಂದ ಹೊಡೆದಂತಕ್ಕೆ ವಿಮಾನ ಬಂತು ಕರ್ಕೊಂಡು ಹೋಯಿತು. ಯಾಕೆ ಕೃಷ್ಣ ಸಂಕಲ್ಪಾನುಸಾರ ಗುರುಮಾರ್ತಿಗಳು. ನಂತರ ಹೇಳ್ತಾರೆ ವಿಶೇಷವಾದಂತಹ ಕರುಣೆಯನ್ನ ಅವರ ಮೇಲೆ ಮಾಡಿದ ಅಂತ. ಅದು ಯಾರೋ ಅಲ್ಲ, ಗುರುಮಾರ್ತಿಗಳೇ ಬಂದದ್ದು ಜನ್ಮ ಜನ್ಮದಲ್ಲಿ. ಆದರೆ ಆ ಹೊಡೆದದಕ್ಕೆ ಮುಯ್ಯಕ್ಕೆ ಮುಯ್ಯ ಮತ್ತು ತೀರಿಸಿದ. ಅದು ವಿಜಯದಾಸರೇ ಅನೇಕ ದುರಾಗಿಗಳಲ್ಲಿ ಹೇಳ್ತಾರೆ, ಸ್ವಾಮಿ ಹೊಡೆದಲ್ಲ ಸೂರು ನೆನಪಿಟ್ಟುಕೊಂಡು ಒಗ್ಗರಣೆ ಕೊಡ್ತಾ ಇದೆಯಪ್ಪ ಈ ಜನ್ಮಗಳಲ್ಲಿ ಏನ್ ಮಾಡಿದೆ ಅಂತ ಕೇಳ್ತಾರೆ. ಆದರೆ ಸ್ವಾಮಿಯೇ ಉದ್ಧಾರ ಮಾಡುತ್ತಾನೆಂಬ ಒಳಗೆ ಆ ಜೊತೆಯಲ್ಲಿ ಹೇಳುತ್ತಾರೆ, ಅರಿಯಿದ್ದಾನೆ ಹೆದರಬೇಡಿ. ಕೊನೆಗೆ ಭಗವಂತ ಸಾಮಾನ್ಯ ಜನರಿಗೆ ಕೃಷ್ಣನು ನಮ್ಮಂತೆ ಒಬ್ಬ, ಏನೋ ಚೂರು ಯೋಗಪ್ಪ ಗೊತ್ತಿದ್ದ ಅದಕ್ಕೆ ಚೂರು ಏನೋ ಹಾಡಿದ ಅಂತ ತಿಳಿಯುವಂತೆ ಒಂದು ಶರೀರ ಸೃಷ್ಟಿ ಮಾಡಿ ಹೊರಟ, ಸೃಷ್ಟಿ ಮಾಡಿ ಹೊರಟ. ವಿಶೇಷವಾಗಿ ಭಗವದ್ ರೂಪ ಮೇಲೆ ಮೇಲೆ ಹೊರಡತಾ ಇದೆ, ಎಲ್ಲರೂ ಕುಟವೃಷ್ಟಿಯನ್ನ ಮಾಡುತ್ತಾ ಇದ್ದಾರೆ. ದೇವತೆಗಳು ಬಂದು ಕೇಳುವ ರೀತಿಯೇ ಚೆನ್ನಾಗಿರುತ್ತೆ. ದೇವರಂತೆ ಬಂದು, ಸ್ವಾಮಿ ಇನ್ನೇನು ಕೆಲಸ ಆಯ್ತಲ್ಲ ಬರಬಾರ್ದೆ, ಆ ಕೇಳಿಲ್ಲ ಅಪ್ಪ ಕೆಲಸ ಆಯ್ತಲ್ಲ, ಒಂದು ವೇಳೆ ನಿನ್ನ ಮನಸ್ಸಿಗೆ ಬರಬೇಕು ಅಂತಿದ್ರೆ ಬಾರಯ್ಯ. ಎಷ್ಟು ವಿನಯ, ಅದಕ್ಕೆ ನಾವು ಕೇಳಬಾರ್ದು, ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಏನ್ರಿ ಆಯ್ತಲ್ಲ ಬರಬಾರ್ದೆ ಬರ್ತೀರಾ ಅಂತ ಕೇಳಬೇಕಷ್ಟೇ, ಬರಬಾರ್ದೆ ಅಂತ ಡಿಮ್ಯಾಂಡ್ ಮಾಡಬಾರದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಭಗವಂತ ಪರಂಧಾಮ ಸೇರಿದ, ಇತ್ತ ರಾಜನನ್ನ ಕೇಳುತ್ತಾ ಇದ್ದಾರೆ ಶುಕ ಮಹರ್ಷಿಗಳು. ತುಂಬಾ ಇದೆ ಕಲಿ ಕಾಲದ ನಾನಾ ರಾಜರ ವರ್ಣನೆ, ಕಲಿಯುಗದಲ್ಲಿ ನಾನಾ ಕಾಟ, ಕೊನೆಗೆ ತುರುಷ್ಕರ ಪಾಲನೆ, ಎಲ್ಲ ವರ್ಣನೆ ಮಾಡಿದ್ರು. ಎಲ್ಲ ವರ್ಣನೆ ಮಾಡಿ ಯಾರು ಸಾಯಲಿಕ್ಕೆ ಸಿದ್ಧನಾದವನಿಗೆ ಇವೆಲ್ಲ ವರ್ಣನೆ ಮಾಡಿದ್ರು. ಅಲ್ಲ, ನನಗಾಕೆ ಬೀಗಿಸಿ ತರ ಯಾರು ನಾಡಿದ್ರು ಬರ್ತಾರೆ, ಅವರು ಬರ್ತಾರೆ ಬರ್ತಾರೆ, ಇವೆಲ್ಲ ನನಗಾಕೆ ಸಾಯಲಿಕ್ಕೆ ಸಿದ್ಧನಾದವ ಅಂತ ರಾಜ ಕೇಳಲಿಲ್ಲ. ಯಾಕೆ ಅಂದ್ರೆ ಅವರು ಹೇಳಿದ ಅಕ್ಷರ ಅಕ್ಷರ ಪುಣ್ಯಕರ, ಅದು ಗೊತ್ತಿತ್ತು ಅವರಿಗೆ. ನಾನು 700 ಜನ್ಮಗಳಲ್ಲಿ ಮಾಡಬೇಕಾದ ಪುಣ್ಯ 7 ದಿವಸಗಳಲ್ಲಿ ತಂದುಕೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ ಶುಕಮಹರ್ಷಿಗಳು. ಅವರ ಬಾಯಿಯಿಂದ ಬಂದ ಪ್ರತಿಯೊಂದು ಕಥ ಅಷ್ಟು ಪುಣ್ಯ ಕೊಡುತ್ತೆ ಅಂತ ದೀಕ್ಷೆಯನ್ನ ಕೂತ ಅದಕ್ಕೆ ಉದ್ಧಾರ ಆದ. ಅದೇ ಹೇಳ್ತಾ ಇದ್ದಾರೆ, ಅಪರೂಪವಾಗಿರ್ತಕ್ಕಂಥ ಎಲ್ಲವನ್ನ ತೋರಿಸಿಕೊಟ್ಟರು. ಮನೆ ಕೇಳಿದ್ರು, ಇನ್ನೇನು ಬೇಕು? ಏನು ಬೇಡ ಸ್ವಾಮಿ, ಹೇಳಿದ್ದು ಹೇಳಿದಂತೆ ಅನುಷ್ಠಾನಕ್ಕೆ ಬಂದಿದೆ. ಕೇಳಿ ಚಿಂತನೆ ಮಾಡಿ ಅನುಷ್ಠಾನ ಯಾವಾಗೂ ಅಲ್ಲ. ಕೇಳೋ ಕಾಲಕ್ಕೆ ಚಿಂತನೆ ಆಗಿದೆ, ಕೇಳೋ ಕಾಲಕ್ಕೆ ಚಿಂತನೆ ಆದ ಕಾಲಕ್ಕೆ ಅನುಷ್ಠಾನಕ್ಕೆ ಬರ್ತಾ ಇದೆ. ಅಪ್ಪಣೆ ಆದರೆ ಧ್ಯಾನದಲ್ಲಿ ಪ್ರಾಣ ಬಿಡುತ್ತೇನೆ, ತಕ್ಷಣ ಕಚ್ಚುವುದಲ್ಲ, ನಾನೇ ಪ್ರಾಣ ಬಿಡುತ್ತೇನೆ ಅಂತ ತಥಾಸ್ತು ಹೊರಡಕಲ್ಲಿ ಹೋಗ್ತಾ ಇದ್ದಾರೆ. ಧ್ಯಾನದಲ್ಲಿ ಕೂತ ಇನ್ನೇನು ಪ್ರಾಣ ತ್ಯಾಗ ಆಗಬೇಕು, ಪ್ರಾಣತ್ಯಾಗ ಆಗುವುದು ತಕ್ಷಣ ಬಂದು ಕಚ್ಚುವುದು ಒಂದೇ ಕ್ಷಣ ಆಯಿತು. ದೇವದೂತಗಳು ಹೊರಡುತ್ತಾ ಇವೆ. ಇದು ಜಯ, ಭಾಗವತ ಜಯವನ್ನ ಸೂಚಿಸ್ತಾ ಇದೆ. ದೇವರ ಪಾದವನ್ನ ಚಿಂತನೆ ಮಾಡಿದಂತಹ ವ್ಯಕ್ತಿಗೆ ಯಾವ ರೀತಿ ಜಯ ಆಗುತ್ತೆ ಎಂಬುದನ್ನ ತೋರಿಸಿಕೊಡ್ತಾ ಇದೆ. ತಕ್ಷಕ ಅಂದ್ರೆ ಅಲ್ಲಿ ತಕ್ಷಕ, ಇಲ್ಲಿ ನಮಗೆ ಮೃತ್ಯು, ನಮಗೆ ಮೃತ್ಯು. ಮೃತ್ಯುವಿಗೆ ಹೆದರಿ ಹೆದರಿ ಬರುತ್ತಾ ಇದ್ದೆ, ಯಾರು ಸಾಯ್ತೀವೋ ಯಾರು ಸಾಯ್ತೀವೋ ಅಂತ. ಇಲ್ಲಿ ಹಾಗಲ್ಲ, ಭಾಗವತ ಕೇಳಿದವರಿಗೆ ಮೃತ್ಯು ಯಾವಾಗಾದರೂ ಬರಲಿ, ನಾನೇ ಸಿದ್ಧ ಮೃತ್ಯುವಿಗೆ. ಹರಿಯನ್ನ ಚಿಂತನೆ ಮಾಡ್ತಾ ಇದ್ದೇನೆ, ಯಾವಾಗಾದರೂ ಬರಲಿ ಅಂತ ಸಿದ್ಧ ಮಾಡುವ ತಾಕತ್ತು ನಮಗೆ ಭಾಗವತ ಕೊಡುತ್ತೆ. ಸರಿ, ಕೊನೆಗೆ ರಾಜ ಹೊರಟ. ಹೊರಟ ಮೇಲೆ ಪರೀಕ್ಷನ್ ಮಹಾರಾಜರಿಗೆ ವಿಶೇಷವಾದ ಈ ರೀತಿ ಆಯಿತು ಅಂತ ಜನಮೇಜಯರಾಯನಿಗೆ ಗೊತ್ತಾಯಿತು. ಸರ್ಪಯಾಗ ಮಾಡಿದ್ರು ಸಿಟ್ಟು ಬಂದಂತವರಿಗೆ. ಅಲ್ಲ, ಆ ತಕ್ಷಣ ತನ್ನ ಪಾಡಿಗೆ ತಾನು ಕಚ್ಚಿ ಹೋಗಿದ್ರೆ ನನಗೇನು ಅಡ್ಡಿ ಇದ್ದಿಲ್ಲ. ಶಾಪ ಬಂತು, ಶಾಪದ ಬಲ ಸೆಳೆಯಂತೆ, ಅದಕ್ಕೆ ಕಚ್ಚಿದ್ರೆ ನನಗೆ ಅಡ್ಡಿ ಇಲ್ಲ. ಯಾರೋ ಬ್ರಾಹ್ಮಣ, ಕಶ್ಯಪ ಗೋತ್ರದ ಬ್ರಾಹ್ಮಣ ಬಂದು ನನ್ನಪ್ಪನ ಬದುಕು ಸೇರಿಕೆ ಬಂದರೆ ಮೋಸ ಮಾಡಿ ದುಡ್ಡು ಕೊಟ್ಟು ಕಳಿಸಿ ಬಿಟ್ಟನಲ್ಲ, ಯಾಕೆ ಬದುಕಿಸಿದರೆ ಅಯ್ಯೋ ಏನು ತಕ್ಷಣ ವಿಚಾರ, ಬ್ರಾಹ್ಮಣ ಬದುಕಿಸಿದ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ. ಅದಕ್ಕಾಗಿ ಅವಮಾನ ಎಲ್ಲಿ ಆಗುತ್ತೋ ಅಂತ ಈ ತಕ್ಷಣ ನನ್ನಪ್ಪನನ್ನ ಬದುಕಿಸಲಾರದೆ ಅಂದ್ರೆ ಆ ಬ್ರಾಹ್ಮಣನ ಹಿಂದೆ ಕಳಿಸಿ ಮೋಸ ಮಾಡಿದ ಎಂಬ ತಲೆಯಲ್ಲಿ ಆಲೋಚನೆಯಿಂದ ದೊಡ್ಡ ಯಜ್ಞ ಮಾಡಿದ. ಸರ್ಪಯಾಗ ಮಾಡಿ ಸರ್ಪಗಳನ್ನು ಸುಟ್ಟು ಹಾಕುವಂತಹ ಪ್ರಸಂಗ ಬಂತು. ಒಬ್ಬಾಯಿದೆ ಆ ಸರ್ಪಗಳು ಸುಡಲಿಕ್ಕೆ ಕಾರಣ ಏನು? ಭಾರತ ದೊಡ್ಡ ಚರಿತ್ರೆಯನ್ನು ಹೇಳ್ತಾ ಇದೆ. ಆದರೆ ನೆಪ ಆದ ಜನಮೇಜಯರಾಯ. ಆದರೆ ಇಷ್ಟು ತಲೆಯಲ್ಲಿ ಬಂದು ನಮ್ಮಲ್ಲಿ ಉಳಿದು ಬಿಡುವುದು ಖಚಿತ. ಏನು ತಕ್ಷಣ ಮಾಡಿದ್ದು ಸರಿಯಲ್ಲ, ಬ್ರಾಹ್ಮಣನಿಗೆ ದುಡ್ಡು ಕೊಟ್ಟು ಕಳಿಸಿದ್ದು ಇವೆಲ್ಲ ಮಾಡಬಹುದ? ಏನು ತನ್ನ ಪಾಡಿಗೆ ತಾನು ಕಚ್ಚಿ ಹೋಗಿ ಚೆನ್ನಾಗಿರ್ತಾ ಇತ್ತು? ಇವು ಎಲ್ಲ ತಲೆಯಲ್ಲಿ ಭಾಗವನ್ನ ಕೇಳಿದ ಮೇಲೆ ಉಳಿಯುವಂತ ಸಾಮಾನ್ಯ ಪ್ರಶ್ನೆ ಸ್ಥಿತಿ. ಹೇಳ್ತಾರೆ, ಪುರಾಣ ಕೇಳಿ ಉದ್ಧಾರ ಆಗದಿದ್ರು ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು. ಪುರಾಣದಲ್ಲಿ ಬರುವಂತಹ ದೊಡ್ಡವರ ಕುರಿತು ಅವಜ್ಞೆಯಿಂದ ಮಾತಾಡಿಕೊಂಡ್ರು ಬೇಡ, ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರು ಸಾಕು, ನಮ್ಮ ಅನೇಕ ಜನ್ಮಗಳ ಪುಣ್ಯ ಕೊಚ್ಚಿ ಹೋಗುತ್ತೆ. ತಕ್ಷಕರ ಪರಿಚಯ ಹೇಗಿದೆ? ಭಾರತದಲ್ಲಿ ಬರ್ತಾ ಇದೆ ಈ ಕಥಾ ಎಲ್ಲ ಕೂಡ. ತಕ್ಷಕ ಬರ್ತಾ ಇದ್ದಾರೆ, ಬರುವಂತಹ ಅದೇ ತಕ್ಷಕ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಬರ್ತಾ ಇದ್ದಾರೆ ಅಂತ ಹೇಳ್ತೀರಾ? ದೇವತಾ ಸರ್ಪಗಳವರು, ಮಹಾಜ್ಞಾನಿಗಳವರು, ಭಗವಂತರ ಸದಾ ಚಿಂತನೆ ಮಾಡುವಂತಹ ಏಕಾಂತ ಭಕ್ತರವರೆಲ್ಲ ಅವರನ್ನ ಏಕವಚನದಿಂದ ಕರೆಯುವ, ಅದು ದೇವತೆ ಹೇಳುವಂತಹ ರಹಸ್ಯ. ಏನು ದೇವತೆಗಳು ಋಷಿಗಳು ಒಂದು ನಿಮ್ಮ ಮನೆ ಪ್ಯೂರ್ ಅನ್ಕೊಂಡಿದ್ಯಾ, ಬಾ ಹೋಗು ಅಂತ ಹೇಳ್ತಾ ಇದೀಯಾ, ಭಗವಂತನ ಕರಿಬೇಕು ಅವರು ಅಂತ ಹೇಳ್ತಾ ಇದ್ದಾರೆ. ಸರಿ, ಅವರು ಬರ್ತಾ ಇದ್ದಾರೆ. ಬರುವಾಗ ತಕ್ಷಣ ಗೊತ್ತಿಲ್ಲ ಬ್ರಾಹ್ಮಣ ಬರ್ತಾ ಇದ್ದಾರೆ. ಹೇಳಿದ್ರು, ಯಾಕಪ್ಪ ಎಲ್ಲಿಗೆ ಹೋಗ್ತಾ ಇದೀಯಾ? ಗೊತ್ತಿತ್ತು. ಏನು ತಕ್ಷಣ ಹೋದ್ರೆ ಅವ್ರಿಗೇನು ಗೊತ್ತಿಲ್ವಾ? ಅಪರೋಕ್ಷ ಜ್ಞಾನಿಗಳು, ಹಾ ಯಾರು ಏನು ಅಂತ ಯಾರ ತಲೆಯಲ್ಲಿ ಎಂದು ಗೊತ್ತು. ಆದ್ರೆ ಬ್ರಾಹ್ಮಣನ ಬಾಯಿಂದ ಬರಲಿ, ಎಲ್ಲಿಗೆ ಹೋಗ್ತಾ ಇರೋದು? ಇಲ್ಲ, ರಾಜನ್ನ ತಕ್ಷಕ ಕಚ್ಚಿ ಬಿಡ್ತಾರಂತೆ, ನಾನು ಕಪಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹೌದಾ? ಸರಿ, ಏನಾದ್ರೂ ತಾಕತ್ತಿದೆಯಾ? ಹೌದೌದು ಇದೆ. ಹಾಗಾದ್ರೆ ನಾನೇ ತಕ್ಷಕ ಅಂತ ಸರ್ಪಾಕೃತಿಯಲ್ಲಿ ನಿಂತ ಮಹಾನುಭಾವ. ನಿಂತದ್ದಕ್ಕೆ ಯಾರಿಗಾದ್ರೂ ಹೆದರಬೇಕು. ಅಂಥ ಸರ್ಪಾಕೃತಿ, ಬ್ರಾಹ್ಮಣ ಹೆದರಲಿಲ್ಲ, ಎದುರಿಗೆ ದೊಡ್ಡ ವೃಕ್ಷ, ಬೇರೆ ಒಬ್ಬ ಕಡಿತ ಇದ್ದಾನೆ, ಅವನ ಸಹಿತ ಸುಟ್ಟುಬಿಟ್ರು. ಬ್ರಾಹ್ಮಣ ತಿರುಗಿ ಬದುಕಿಸಿದ, ಆ ಮೇಲೆ ಕಟ್ಟಿಗೆ ಹೊಡೆಯುವವನನ್ನು ಬದುಕಿಸಿದ. ಅವಾಗೆ ದರ್ಶಕ ಕೇಳತಾ ಇದ್ದಾರೆ, ಅಲ್ಲ ಯಾವುದಕ್ಕೆ ಇಷ್ಟು ಪ್ರಯತ್ನ ಮಾಡಿ ಬರುವುದು? ದುಡ್ಡಿಗಾಗಿ ನಾನೇ ಕೊಡ್ತೇನೆ, ತಗೊಂಡು ಹೋಗಬಾರ್ದೆ? ಇಷ್ಟು ಕೇಳಿದ್ದು ಮೇಲೆ ಕಟ್ಟಿಗೆ ವಾ ಅಂತ ಹಾಡಿದ, ರಾಜನ ಹತ್ರ ಓಡಿದ ಹೇಳಲಿಕ್ಕೆ ಅಂತ. ಅಷ್ಟೇ ಅವನು ಕೇಳಿದ್ದು, ಮುಂದೆ ನಡೆದು ಕೇಳಲಿಲ್ಲ. ಅದಕ್ಕೆ ಅಷ್ಟು ಯಾಗ ಆಯಿತು. ಮುಂದೆ ನಡೆದದ್ದೇನು? ದುಡ್ಡು ತಗೊಂಡು ಹೋಗಬಾರದೆ ಅಂದರೆ ಬ್ರಾಹ್ಮಣ ಹೇಳಿದ್ದು, ನಾನು ಹೋಗಲ್ಲ, ನಾನು ರಾಜನನ್ನ ಬದುಕಿಸಿಯೇ ಹೋಗ್ತೇನೆ. ಅವಾಗೆ ತಕ್ಷಕರು ಹೇಳಿದ್ದು, ಸರಿ ಬ್ರಾಹ್ಮಣ ಒಳ್ಳೇದೇ, ನೀನು ಗೊಡ್ಡು ಬ್ರಾಹ್ಮಣ ಅಲ್ಲ, ಒಳ್ಳೆ ಜ್ಞಾನಿ, ಕಣ್ಣು ಮುಚ್ಚಿ ನೋಡಯ್ಯ ರಾಜನಿಗೆ ಆಯುಷ್ಯ ಎಷ್ಟಿದೆ ನೋಡತಾನೆ. ಏನು ಒಂದು ಕ್ಷಣವೂ ಇಲ್ಲ, ತಕ್ಷಕರು ಕಚ್ಚಿದ ಮೇಲೆ ಆಯುಷ್ಯ ಒಂದು ಕ್ಷಣವೂ ಇಲ್ಲ. ಅಪ್ಪ ಅಂದ, ಯಾಕೆ? ನೀವು ಕಚ್ಚಿದ ಮೇಲೆ ಬದುಕಿಸಲಿಕ್ಕೆ ನನಗಾಗಲ್ಲ, ಆಯುಷ್ಯ ಇದ್ರೆ ಬದುಕಿಸಬಹುದು, ಆಯುಷ್ಯ ಇಲ್ಲದಿದ್ರೆ ಬದುಕಿಸಲಿಕ್ಕೆ ಆಗಲ್ಲ, ಏನು ಮಾಡ್ಲಿ? ಅವಾಗ ಹೇಳಿದ್ರು, ನಾನು ಅದಕ್ಕೆ ಹೇಳಿದೆ, ಅಲ್ಲಿಗೆ ಬಂದು ಬರೀಗೈಯಿಂದ ಹೋಗಬೇಕಾಗುತ್ತೆ, ಅವಮಾನ ಪಟ್ಟುಕೊಂಡು ಹೋಗಬೇಕಾಗುತ್ತೆ, ಹಾಗಾಗಬಾರದು ಅಂತ ನಾನು ಕೇಳಿದೆ, ದುಡ್ಡು ಕೊಡುತ್ತೇನೆ. ಯಾರು ಅಂತ? ನಾವು ಸರ್ಪಜಾತಿ ಬ್ರಾಹ್ಮಣ ಪಕ್ಷಪಾತಿಗಳು, ನೀನು ಬರೀಗೈಯಿಂದ ಹೋಗಬಾರದು ಅಂತ ಹೇಳಿದೆ ಅಷ್ಟೇ ಹೊರತು, ನೀನು ಬಂದು ಅವರನ್ನು ಬದುಕಿಸಿದರೆ ನನಗೇನು ಅವಮಾನ ಆಗುತ್ತೆ ಅಂತಲ್ಲ, ನಾನೆಂತ ಮಾಡ್ತಾ ಇದ್ದೇನೆ? ಆ ರಾಜ ಪರಭಕ್ತ, ದೇವಭಕ್ತ, ಅವರ ಮೇಲೆ ದ್ವೇಷ ಇಲ್ಲ, ಶಾಪದಿಂದಾಗಿ ಹೋಗಿ ಕಚ್ಚುತ್ತಾ ಇದ್ದೇನೆ. ಅಟ್ಟೆ ಹೊರಟು ಆಗ ಮತ್ತೆ ಬದುಕಿದರೆ ನನಗೆ ಆನಂದವೇ, ಬದುಕಲಿಕ್ಕೆ ಅವಕಾಶ ಇಲ್ಲ. ನೀನು ಬಂದರೆ ನಿನಗೆ ಏನೂ ಸಿಗಲ್ಲ, ದುಡ್ಡು ತಗೊಂಡು ಹೋಗಯ್ಯ ಅಂದರೆ ಅವಾಗ ತಲೆಗಾಗಿ ತಗೊಂಡು ಹೋಗ. ಈಗ ಹೇಳಿ, ತಕ್ಷಣ ಮಾಡಿದ್ದು ಸರಿಯೋ ತಪ್ಪೋ? ಇದು ಗೊತ್ತಿಲ್ಲದೆ ಎಷ್ಟು ಅಪಾರ್ಥಾಗಿ ಬಿಡುತ್ತೆ. ಭಾರತ ವಿಶೇಷ ತೆರೆದುಕೊಡ್ತಾ ಇದೆ. ಅದಕ್ಕೆ ಸ್ವಾಮಿ ಸರ್ಪ ಯಾಗದಲ್ಲಿ ತಕ್ಷಕರನ್ನ ರಕ್ಷಣೆ ಮಾಡಿಸಿದ್ದು, ಇಲ್ಲದಿದ್ದರೆ ತಾನು ಶಿಕ್ಷಾ ಮಾಡಿಬಿಡ್ತಾ ಇದ್ದ, ಗತಿ ಹೇಳುತ್ತಾ ಇದ್ದ ಮಹಾನುಭಾವರನ್ನ ಎಂದು ಕೂಡ ಇದು ಮಾಡಿಕೋಬಾರದು. ಬೇಕಾದ್ರೆ ಉಡುಪಿ ಕಡೆ ಹೋಗಿ, ಉಡುಪಿ ಕಡೆ ಹೋದರೆ ಈ ನಾಗಮಂಡಲ ಅಂತ ಮಾಡುತ್ತಾರೆ, ಒಂದಲ್ಲ ಎರಡಲ್ಲ 30-40 ಲಕ್ಷ ಖರ್ಚು ಮಾಡ್ತಾರೆ ಆ ನಾಗಮಂಡಲಕ್ಕೆ. ಅಲ್ಲಿ ಆ ಉತ್ಸವ ಅದಕ್ಕೆಲ್ಲ 30 ಲಕ್ಷ ಮಾಡ್ತಾರಷ್ಟೇ, ಬಿಟ್ಟ 30 ಲಕ್ಷ ಯಾವುದಕ್ಕೆ ಮಾಡ್ತಾರೆ ಗೊತ್ತೋ? 10-15 ದಿವಸ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಬ್ರಾಹ್ಮಣ ಆರಾಧನೆ ಮಾಡ್ತಾರೆ. ಯಾರು ಕಂಡರೆ ಸಾಕು, ಬ್ರಾಹ್ಮಣರನ್ನ ಎಲ್ಲರನ್ನ ಕರೀತಾರೆ. ಎಷ್ಟು ಜನ ಬರುತ್ತಾರೋ, ಅವರಿಗೆಲ್ಲ ಊಟ ಹಾಕಿ ವಸ್ತ್ರ ಕೊಟ್ಟು ಮಾಡಿ ಕಳಿಸ್ತಾ ಇರ್ತಾರೆ. ಕೇಳಿದೆ, ನಾಗಾರಾಧನೆ ಅಂದ್ರೆ ಅವ್ರ ತರಮೇಲೆ ಹಾಡು ಹೋಗಿರಿ, ಇದನ್ನೇ ಯಾಕೆ ಇಟ್ಟುಕೊಳ್ತೀರಾ ಅಂದ್ರೆ, ನಾಗರಿಗೆ ಅವರ ತಲೆ ಮೇಲೆ ಹಾಡಲ್ಲ, ಅಮೃತ ಹೋಗಿದ್ರು ತೃಪ್ತಿ ಇಲ್ಲ, ಬ್ರಾಹ್ಮಣರ ಹೊಟ್ಟೆಯಲ್ಲಿ ಕೊಟ್ರೆ ಅವರು ತೃಪ್ತಿ. ಇಂತ ತಕ್ಷಕರನ್ನ ನಾವು ಹಿಡ್ಕೊಂಡು ಉಚ್ಚಾರಪಟ್ಟಿ ಅಯ್ಯೋ ನೀವು ಮೋಸ ಮಾಡಿದ ಅಂತ ತಲೆಯಲ್ಲಿ ಅಂದುಕೊಂಡ್ರೆ ನಮಗೆ ಸಾಧನೆ ಆಗುತ್ತಾ? ನೀವೇ ಹೇಳಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಇವೆಲ್ಲವನ್ನು ಕಳೆಕೊಂಡರೆ ವಿಶೇಷವಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ ನಮ್ಮೇಲಾಗುತ್ತೆ. ಆ ರೀತಿಯಲ್ಲಿ ಮಹಾರಾಜ ತಾನು ಭಗವಂತನ ಸನ್ನಿಧಾನವನ್ನು ಸೇರಿದ ನಂತರ ಋಷಿಗಳು ಕೇಳುತ್ತಾರೆ, ಇನ್ನೊಬ್ಬರ ಕುರಿತು ಸ್ವಲ್ಪ ಹೇಳಿಬಿಡಿ. ಯಾರು? ಮಾರ್ಕಂಡೇಯರ ಕುರಿತು. ದೇವರ ದರ್ಶನ ಮಾಡಿಕೊಂಡು ದೇವರು ವರ ಕೇಳು ಅಂತ ಹೇಳಿದಾಗ ನನಗೇನು ಬೇಡ, ಪ್ರಳಯ ಕಾಲದಲ್ಲಿ ನಿನ್ನ ದರ್ಶನ ಮಾಡಿಸಯ್ಯ ಅಂದರೆ, ಪ್ರಳಯ ಕಾಲ ಬರಲಿಕ್ಕೆ ಮೊದಲೇ ಪ್ರಳಯ ಕಾಲ ಕಂಡು ಅಲ್ಲಿ ದೇವರನ್ನ ಕಂಡಂತ ಮಹಾನುಭಾವರು ಪಾರ್ವತಿ ಪರಮೇಶ್ವರರು ಬಂದು ವರ ಕೇಳಯ್ಯ ಅಂದರೆ ವರ ಕೇಳಲಿಕ್ಕೆ ಆಗ್ತಾ ಇಲ್ಲ, ನಾರಾಯಣ ನಾಮ ಚಿಂತನೆಯಿಂದ ನನ್ನ ಮನಸ್ಸಿನ ಕಾಮನೆಗಳು ಬತ್ತಿ ಹೋಗಿವೆ ಅಂತ ಹೇಳುವ ಮಹಾ ಪುಣ್ಯವಂತರು ಅಂತ ತಿಳಿಸಿಕೊಟ್ರು. ಇನ್ನ ತುಂಬಾ ಹೇಳ್ತಾ ಇದ್ದಾರೆ, ದ್ವಾದಶ ಆದಿತ್ಯ ವ್ಯೂಹಗಳು, ಅನೇಕ ದೇವರ ಆಯುಧ ಅಂಬರಾದಿಗಳ ರಹಸ್ಯಗಳು ತುಂಬಾ ಹೇಳ್ತಾ ಇದ್ದಾರೆ. ಎಲ್ಲ ಹೇಳಿದ ಮೇಲೆ ಕೊನೆಗೆ ದೇವರಿಗೆ ಕೈಯನ್ನ ಮುಗಿತಾ ಇದ್ದಾರೆ. ಯಾರೀತ ಅಂದರೆ, 9 ಶಕ್ತಿಗಳಿಂದ ತನ್ನದೇ ಆದ ರೂಪಗಳಿಂದ ಜಗತ್ತನ್ನ ನರ್ತನ ಮಾಡಿಸುವಂತ ಭಗವಂತ ಇವನೇ. ಸುರ ಋಷಭಾಯ ನಮಸ್ಸನಾತನಾಯ, ದೇವತೆಗಳಿಗೆ ಒಡೆಯ ಸನಾತನ. ಯಾರು ಸನಾತನ? ಜೀವರ ಜೊತೆಗೆ ಅನಾದಿ ಎಂದಿರುವ ಮೂರ್ತಿ, ಬಿಂಬಮೂರ್ತಿ, ನಿನಗೆ ನಮೋ ನಮಃ ಅಂದರು. ಒಟ್ಟಾರೆ ಜಕಾರದಿಂದ ಶುರುವಾದ ಗ್ರಂಥ ಯಕಾರಕ್ಕೆ ಮುಗಿತು. ಜಯ ಈ ಗ್ರಂಥ ಪ್ರತಿಪಾದ್ಯ ಮೂರ್ತಿಯ ಹೆಸರು ಜಯ ಸಂಕರ್ಷಣ ಮೂರ್ತಿ, ಜಯಾಪತಿ ಸಂಕರ್ಷಣ ಮೂರ್ತಿ. ಆ ಭಗವಂತ ವಿಶೇಷವಾಗಿ ಶೇಷದೇವರ ಅಂತರ್ಯಾಮಿಯಾಗಿ ನಿಂತ ಮೂರ್ತಿಯೇ ಇಲ್ಲಿ ಬಂದಿದ್ದಾರೆ. ವಾಯುದೇವರ ಅಂತರ್ಯಾಮಿ ಭಗವಂತ, ಆ ಜಯನಾಮದ ಭಗವಂತನ ಯಾರು ಈ ಕಥಾ ಅಮೃತವನ್ನ ಕೇಳತಾರೋ ಹೇಳತಾರೋ ಹೇಳುತ್ತಾರೋ ಎಲ್ಲರಿಗೂ ಕೂಡ ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ಪ್ರೋಷ್ಠಪದಿಯನ್ನ ಯಾರು ವಿಶೇಷವಾಗಿ ಹೇಳಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ ಆ ಯಜಮಾನ ಅವರಿಗೆ. ಎಲ್ಲರಿಗೂ ಕೂಡ ಭಗವಂತ ನಿಮ್ಮೆಲ್ಲರಿಗೂ ವಿಶೇಷವಾದಂತಹ ಸಾತ್ವಿಕ ಸಂಪತ್ತು, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನ ಕೊಟ್ಟು ಏನು ಅರಣ್ಯಕಾಚಾರದ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಂಥಗಳ ಮೂಲಕ ಭಾಗವನ್ನು ನೋಡುವ ಭಾಗ್ಯ, ಆ ಭಾಗವನ್ನು ಸಾರ ತಲೆಯಲ್ಲಿ ಹಿಡಿದು ಅನುಷ್ಠಾನ ಮಾಡುವ ಭಾಗ್ಯ ಎಲ್ಲರಿಗೂ ಭಗವಂತ ಕರುಣಿಸಲಿ, ನನಗೂ ಕರುಣಿಸಲಿ ಅಂತ ಹೇಳುತ್ತಾ ಈ 15 ದಿವಸಗಳ ಕಾಲ ಮಾಡಿದ ಭಾಗವತರ ಪ್ರವಚನ ಮಾಲಿಕೆಯನ್ನ ಆ ಕುಸುಮಗಳನ್ನ ನನ್ನ ಗುರುಗಳಾದ ಅದಮಾನ ಸ್ವಾಮಿಗಳ ಅಂತರ್ಯಾಮಿ, ರಾಘವೇಂದ್ರ ಗುರುಗಳ ಅಂತರ್ಯಾಮಿ, ವಾದಿರಾಜ ವರದ ಮಧ್ವ ವರದ ಚತುರ್ಭುಜ ಕಾಲೀಯ ಮಠನ ಶ್ರೀಕೃಷ್ಣನ ಪದಾರವಿಂದಕ್ಕೆ ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ
ಸಮವಾಗಿ